माम प्रसुप्ताम संजीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्र रुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् निकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावता हराय भजतानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्यासुरावोहम् गीडे चेतोऽभिमानिनः यूयं सर्वे प्रकुरुता मनो मे मध्वभावगम् श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम श्रीगुरुभ्यो नमः हरिः ॐ नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकलदोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन्महाभारतवन्नु ಇಲ್ಲಿ ಪ್ರಾರಂಭ ಮಾಡಿ ಈಗಾಗಲೇ ಆದಿಪರ್ವ ಸಭಾಪರ್ವಗಳ ಮುಕ್ತಾಯ ಆಗಿದೆ. ವನಪರ್ವ ಈಗ ನಡೀತಾ ಇದೆ. ಪಾಂಡವ ಕೌರವರ ಅತ್ಯದ್ಭುತವಾದಂತಹ ಕಲಹದ ಕಥೆ ಅದು, ಯುದ್ಧದ ಕಥೆ. ಆ ಯುದ್ಧದ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಪಾಂಡವರು ಕೌರವರು ಹುಟ್ಟಿದ್ದಾರೆ, ಅವರ ಜನ್ಮಾರಭ್ಯ ಅವರಿಬ್ಬರಲ್ಲಿ ಎಷ್ಟು ವಿಶಿಷ್ಟವಾದ ವೈಲಕ್ಷಣ್ಯ ಇದೆ, ಧರ್ಮದ ಸಂಪೂರ್ಣವಾದಂತಹ ಗೌರವವನ್ನು ಹೊಂದಿ ಧರ್ಮದಲ್ಲಿ ಆಸಕ್ತರಾಗಿ ಪಾಂಡವರು ಜೀವನ ಸಾಗಿಸಿದರೆ ದುರ್ಯೋಧನಾದಿಗಳು ಅತ್ಯಂತ ಹೇಯವಾದ ರೀತಿಯಲ್ಲಿ ಧರ್ಮ ಪ್ರತಿರೋಧಿಗಳಾಗಿ ಬದುಕಿದ್ದಾರೆ. ಬದುಕು ಸುಖ ಎಲ್ಲರಿಗೂ ಬೇಕೇ ಬೇಕು, ಆದರೆ ಅದನ್ನು ಸಾತ್ವಿಕ ರೀತಿಯಲ್ಲಿ ಸಂಪಾದನೆ ಮಾಡೋದು ನಿಜವಾದ ಜೀವನ. ಹೇಗೋ ಸಂಪಾದನೆ ಮಾಡೋದು, ಇನ್ನೊಬ್ಬರಿಗೆ ನೋವುಂಟು ಮಾಡಿ ಸಂಪಾದನೆ ಮಾಡೋದು ಅಂದರೆ ಒಂದೇ, ಅದು ಆತ್ಮಘಾತಕವಾದ ಪ್ರವೃತ್ತಿ, ಲೋಕನಾಶಕ್ಕೂ ಕಾರಣ, ಆತ್ಮನಾಶಕ್ಕೂ ಕಾರಣ. ಇವತ್ತು ಬದುಕೋದು ಎಲ್ಲರಿಗೂ ಬೇಕು, ಸುಖ ಬೇಕು, ಸಂತೋಷ ಬೇಕು, ಅದರಲ್ಲಿ ಏನು ವಿವಾದವೇ ಇಲ್ಲ. ಆದರೆ ವಿದ್ಯಾರ್ಥಿ ಪಾಸಾಗಬೇಕು ಅಂತ ಹೇಳಿ ಓದೋದನ್ನು ಬಿಟ್ಟು ಬೇರೆ ಪದ್ಧತಿ ಹುಡುಕಿದರೆ ಅವನು ಅನರ್ಹನಾಗ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ವಸ್ತುಗಳನ್ನು ಬಯಸೋದು ತಪ್ಪಲ್ಲ, ಅದನ್ನು ಪಡಿತಕ್ಕಂಥ ರೀತಿ ಇದೆಯಲ್ಲ ಅದು ಭಾರಿ ತಪ್ಪು. ಅದು ತಪ್ಪಿದಾಗ ಮಾತ್ರ ಅದಕ್ಕೆ ಕ್ಷಮೆನೇ ಇರೋದಿಲ್ಲ. ಪಾಂಡವರು ರಾಜ್ಯವನ್ನು ಸಂಪಾದನೆ ಮಾಡಿದರು, ರಾಜಸೂಯಾಗದ ದೊಡ್ಡ ದೃಷ್ಟಿಕೋನ ಅವರಿಗಿತ್ತು. ಜೊತೆಗೆ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಮಾಡತಕ್ಕಂಥ ವಿಶಿಷ್ಟವಾದ ಕಾರ್ಯವನ್ನು ಮಾಡಿದರು. ಅದಂತೂ ಲೋಕೋತ್ತರವಾದ ಕಾರ್ಯ. ಮನುಷ್ಯನ ಸಂಪಾದನೆಯ ಮೂಲಭೂತ ಉದ್ದೇಶ ಏನು ಅಂದರೆ ಕೃಷ್ಣನಿಗೆ ಅಗ್ರಪೂಜೆಯಾಗಬೇಕು, ದೇವರಿಗೆ ನಮ್ಮ ಸೇವೆಯ ಪೂರ್ಣವಾದಂಥ ಅಪೂರ್ವವಾದ ಸಿದ್ಧಿಯೆಲ್ಲ ತಲುಪಬೇಕು. ಆಗ ಅದು ನಿಜವಾದ ಅರ್ಥದಲ್ಲಿ ಸೇವೆ, ಅದು ಸಂಪಾದನೆ, ಅದು ಜೀವನದ ಸಾರ್ಥಕ್ಯಕ್ಕೆ ಮುಖ್ಯ ಕಾರಣ. ಪಾಂಡವರ ಜೀವನ ಹಾಗಿದ್ದದ್ದು. ಅವರಷ್ಟು ಸಂಪಾದನೆ ಯಾರೂ ಮಾಡಲಿಲ್ಲ ಜಗತ್ತಿನಲ್ಲಿ, ಅಂತ ಸಂಪಾದನೆ ಮಾಡಿದರು ಪಾಂಡವರು. ಆದರೆ ಅವರಷ್ಟು ವಿನಿಯೋಗನೂ ಯಾರೂ ಮಾಡಲಿಲ್ಲ, ಎಲ್ಲವನ್ನೂ ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ಟು. ಇದು ಪಾಂಡವರಿಂದ ಕಲಿಬೇಕಾದ ಪಾಠ ಇದೆ. ದುರ್ಯೋಧನ ನೋಡಿದ, ಅದನ್ನು ತಾನು ಸಂಪಾದನೆ ಮಾಡಬೇಕು ಅಂತ ಹೊರಟ. ಅದಕ್ಕೆ ಹಿಡಿದ ದಾರಿ ಯಾವುದು ಅಂತ ಕೇಳಿದರೆ ಈ ಜೂಜಿಗೆ ಗುರಿಯಾದ. ಈ ರೇಸ್ ಕಾನ್ಸೆಪ್ಟ್ ದುರ್ಯೋಧನೆಯಿಂದನೇ ಪ್ರಾರಂಭವಾಗಿತ್ತು. ಸಂಪಾದನೆ ಸಾತ್ವಿಕ ಸಂಪಾದನೆ ಅಲ್ಲ, ಅದು ಜೂಜನಿಂದ ಮಾಡ್ತಕ್ಕಂಥ ಸಂಪಾದನೆ. ಕಷ್ಟಪಟ್ಟು ಒಬ್ಬನ ಸಂಪಾದನೆ ಮಾಡಿರ್ತಾನೆ, ಅವನ್ನ ಅವನ ಸಂಪಾದನೆ ರೀತಿ ಹೊಡೆದಾಕಿಬಿಡ್ತಾನೆ. ಎಷ್ಟು ಮೋಸ ಇದು! ಒಂದು ಇಡೀ ಪಾಂಡವರ ಸಾಮ್ರಾಜ್ಯವನ್ನು, ತನ್ನ ಸಮಸ್ತ ಸಾಮ್ರಾಜ್ಯವನ್ನು ಕೂಡ ಧರ್ಮರಾಜ ಇಡೋ ಹಾಗೆ ಮಾಡಿ ದುರ್ಯೋಧನ ಶಕುನಿಯ ವಂಚನೆಯ ಮೂಲಕವಾಗಿ ಕಿತ್ಕೊಂಡು ಬಿಡ್ತಾನೆ. ಮೊದಲೇ ಜೂಜು ಮೋಸ, ಅದರಲ್ಲೂ ಮೋಸದ ಜೂಜು ಮಾಡಿದ್ದಿನ್ನೂ ಅನ್ಯಾಯ. ಅಂದರೆ ಮೋಸದಲ್ಲಿ ಮೋಸ ಮಾಡಿದ್ದು ದುರ್ಯೋಧನ. ಅಷ್ಟನ್ನೂ ಕೂಡ ತಾನು ಕಿತ್ಕೊಂಡು ಮೆರಿಲಕ್ಕೆ ಹೊರಟಿದ್ದಾರೆ. ಆ ರಾಜ್ಯ ತನಗಿರಬೇಕು, ಪಾಂಡವರು ದೂರ ಇರಬೇಕು, ಕಾಡಪಾಲಾಗಬೇಕು, ಅದು ಬೇರೆ ಜೊತೆಗೆ. ಅದಕ್ಕೆ ಪಾಂಡವರು ಇನ್ನೊಬ್ಬರು ನಾಶ ಆಗಬೇಕು ಅಂತ ಏನೂ ಮಾಡಲಿಲ್ಲ. ಕೃಷ್ಣನಿಗೆ ಪೂಜೆ ಆಗಬೇಕು ಅಷ್ಟೇ ಮಾಡಿದ್ದೆ, ಯಾರನ್ನು ನಾಶ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ದುರ್ಯೋಧನ ಪಾಂಡವರನ್ನು ವನಕ್ಕೆ ಕಳಿಸ್ತಾರೆ. ಅವರು ಆ ಮೂಲಕವಾಗಿ ಕಷ್ಟಪಡಬೇಕು, ರಾಕ್ಷಸರ ಬಾಯಿಗೆ ಬಿದ್ದು ಹಾಳಾಗಬೇಕು ಮೊದಲಾದ ದುಷ್ಟ ವಿಚಾರಗಳಿಂದ ಅವನು ಹಾಗೆ ಮಾಡಿದ. ಅದು ಒಂದು ದೇವರದಲ್ಲಿ ಮಹಾಭಾರತದ ಕಥೆ ಎಚ್ಚರವನ್ನು ತೋರಿಸ್ತಾ ಇದೆ. ಒಬ್ಬ ಮನುಷ್ಯ ಯಾವುದೋ ಕಾಲಕ್ಕೆ ನಿಷ್ಕಾರಣವಾಗಿ ಒಬ್ಬ ಅಯೋಗ್ಯ ಭಾರಿ ಮೇಲೆ ಹೋಗಿಬಿಡಬಹುದು, ಒಬ್ಬ ಯೋಗ್ಯ ತುಂಬ ಕೆಳಗೆ ಹೋಗಿಬಿಡಬಹುದು. ದುರ್ಯೋಧನಾದಿ ಕೌರವರೆಲ್ಲ ಮಹಾ ಅಯೋಗ್ಯರು ನೋಡಿದರೆ ಆಗ ರಾಜರಾಗಿ ಆಡ್ತಾ ಇದ್ದಾರೆ. ಪಾಂಡವರು ಅಷ್ಟು ಒಳ್ಳೆಯವರು, ಅವರು ಕಾಡುಪಾಲಾಗಿ ಬಿಟ್ಟಿದ್ದಾರೆ. ಮನುಷ್ಯ ಅಂತ ಹೊತ್ತು ಏನು ಮಾಡ್ತಾನೆ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ, ಗಡೀಪಾರ ಆಗ್ತಾರೆ, ನಾಪತ್ತೆಯಾಗಿಬಿಡ್ತಾರೆ. ಪಾಂಡವರ ಕಥೆ ಕೇಳಬೇಕು. ಅವ್ರು ಹಾಗೇನೂ ಮಾಡಲಿಕ್ಕೆ ಹೋಗಲಿಲ್ಲ. ಅದನ್ನು ಎದುರಿಸಬೇಕಾದ್ರೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಪುರಂದರದಾಸರ ಮಾತದು, ಇಟ್ಟಂಗೆ ಇರುವೇನೋ ಹರಿಯೇ. ಆ ಒಂದು ಕಾಲ, ಅದನ್ನು ನಾವು ಎದುರಿಸಬೇಕಾದ್ರೆ ದುಃಖ ನೋವುಗಳನ್ನು ಭಗವಂತ ಕೊಡೋದು ನಮ್ಮ ನಿಷ್ಠೆಯನ್ನು ಪರೀಕ್ಷೆ ಮಾಡಲಿಕ್ಕಾದ್ದರಿಂದ ಅದೆಲ್ಲ ಹತಾಶರಾದವಿ ಅಂದರೆ ಪ್ರಯೋಜನ ಇಲ್ಲ. ಎಷ್ಟು ಡಿಫಿಕಲ್ಟ್ ಪ್ರಾಬ್ಲಮ್ ಕೊಡ್ತಾರೆ ಅಂತ ಕ್ಲಾಸ್ ಚೆಕ್ಕರ್ ಹಾಕಿದರೆ ಫೇಲ್ ಆಗೋದು ಇವನೇ ನಾಳೆ. ಆ ಡಿಫಿಕಲ್ಟ್ ಪ್ರಾಬ್ಲಮ್ ಕೊಡೋದು ನಮ್ಮ ಬುದ್ಧಿ ವಿಕಾಸಕ್ಕೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ನಮ್ಮ ಜೀವನ ವಿಕಾಸಕ್ಕೋಸ್ಕರ ಭಗವಂತ ಈ ವಿಶಿಷ್ಟವಾದಂತಹ ಕಷ್ಟ ಕಾರ್ಪಣ್ಯಗಳನ್ನು ಕೊಡ್ತಾನೆ. ಅದನ್ನು ನಾವು ಬೇಡ ಅಂತ ಹೇಳಬಾರದು. ಆದರೆ ದೇವರೇ ನಿನ್ನ ದಯೆ ಇರಲಿ ಅಂತ ಕೇಳಬೇಕಷ್ಟೇ. ಎಂಥ ಪ್ರಾಬ್ಲಮ್ ಆದರೂ ಕೊಡಿ, ಎದುರಿ ಕೂತ್ಕೊಂಡಿರಿ, ತಪ್ಪಿದರೆ ಹೇಳ್ಕೊಡಿ ಅಷ್ಟೇ. ಆಗ ನಮಗೆ ದಾರಿ ತೋರಿಸಿ, ಅದನ್ನು ದೇವರು ನಂಬೋದು ಅಂದರೆ ಹಾಗೆ. ಅದನ್ನು ಪಾಂಡವರು ಒಳ್ಳೆ ರೀತಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಸ್ವತಃ ಕೃಷ್ಣ ಪರಮಾತ್ಮ ವನದಲ್ಲಿದ್ದ ಪಾಂಡವರ ಬಳಿಗೆ ಸ್ವತಃ ತಾನು ಬರ್ತಾನೆ. 13 ವರ್ಷದ ರಾಜ್ಯಭಾರದ ಅವಧಿಯಲ್ಲಿ ಕೃಷ್ಣ ಒಂದು ಸಲವೂ ದುರ್ಯೋಧನ ಹತ್ರ ಹೋಗೋದಿಲ್ಲ. ಆದರೆ ಪಾಂಡವರ ಹತ್ರ ಬಂದು ಬಂದು ಹೋಗ್ತಾನೆ ಇರ್ತಾನೆ. ಹಾಗಾಗಿ ಅದು ದೇವರು ಬರತಕ್ಕಂಥ ವನ ಅಂದರೆ ಅದು ಸ್ವರ್ಗಕ್ಕಿಂತ ದೊಡ್ಡದು, ಅದು ದೇವರು ಬರತಕ್ಕಂಥ ಸಾಮ್ರಾಜ್ಯ ಅಂದರೆ ಅದು ನರಕಕ್ಕಿಂತ ಕೆಟ್ಟದು. ದುರ್ಯೋಧನ ಸುಖವೆಲ್ಲ ಅದು ಆಭಾಸದ ಸುಖ, ಪಾಂಡವರ ಸುಖವೆಲ್ಲ ನಿಜವಾದ ಸುಖ. ಅದು ಅವರ ದುಃಖವೇ ಸುಖ, ಇದು ಆಶ್ಚರ್ಯ, ದುಃಖವೇ ಸುಖ. ಅದನ್ನು ಅವರು ಅತ್ಯುತ್ತಮ ಸಾಧನೆಗೆ ಬಳಸ್ಕೊಳ್ತಾ ಇದ್ದಾರೆ. ಆ ಧರ್ಮರಾಜ ಬಳಸ್ಕೊಂಡಿದ್ದು ಮೊದಲನೇದಾಗಿ ಅಕ್ಷಯ ಪಾತ್ರೆಯನ್ನು ಪಡೆದ. ದೇವರು ನೋಡಿ ಕಷ್ಟ ಕೊಟ್ಟ ಅಕ್ಷಯ ಪಾತ್ರೆ ತೋರಿಸಿಕೊಟ್ಟ, ಸಮಸ್ಯೆ ಹೊರಟೋಯ್ತದ. ಆದ್ದರಿಂದ ಕಷ್ಟ ಕೊಡೋ ಪರಮಾತ್ಮ ದಾರಿ ತೋರಿಸಿರ್ತಾನೆ ಈಗಾಗಲೇ. ಅದನ್ನು ಅರ್ಥ ಮಾಡಿಕೊಡೋದ್ರ ಬದಲು ನಾವೇ ಏನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಆ ಸುಖ ನಮಗೆ ಬೇಕು ಅಂದ್ರೆ ತಪ್ಪು. ಸುಖವಾಗಿಡಬೇಕು ದೇವರಷ್ಟೇ. ಹೇಗಿಡ್ತಾರೆ ಅವನ ಛಾಯ್ಸ್, ನಮ್ಮ ಛಾಯ್ಸ್ ಅಲ್ಲ. ನಾವು ರೋಗ ಹೇಳ್ಕೊಡೋದು ನಮ್ಮ ಕೆಲಸನೇ ಹೊರತು ಔಷಧಿ ನಮ್ಮ ಛಾಯ್ಸ್ ಅಲ್ಲ, ಡಾಕ್ಟರ್ ಛಾಯ್ಸ್. ಅದು ಆಪರೇಷನ್ ಮಾಡಿ ಡಾಕ್ಟರ್ ಏನು ಮಾಡಬೇಕು, ಅಲ್ಲೇ ಬೇಡ ಹಾಗೆ ವಾಸಿ ಆಗ್ತಾ ಆಪರೇಷನ್ ಮಾಡಿದ್ದು ಗಂಟು ಬೀಳೋದು. ಎಕ್ಸ್ರೇ ತೆಗೆ, ಕೆಲವರು ಇರ್ತಾರೆ ಎಕ್ಸ್ರೇ ತೆಗೆದ್ರೆ ಭಾರಿ ಒಳ್ಳೆ ಡಾಕ್ಟರ್ ಅಂತ. ಅವರಿಗೆ ಎಕ್ಸ್ರೇ ತೆಗಬೇಕು, ಸ್ಕ್ಯಾನ್ ಮಾಡಬೇಕು, ಆದಷ್ಟು ದುಡ್ಡೆಲ್ಲ ಪಾಪರ್ ಮಾಡಿಬಿಟ್ಟು ಭಾರಿ ಒಳ್ಳೆ ಡಾಕ್ಟರ್ ಅಂತ ಸರ್. ಇನ್ನೇನಾಗಿಲ್ಲ ಅಯ್ಯ, ಸ್ವಲ್ಪ ತಗೊಂಡು ಹೋಗೋದ್ರೆ ಡಾಕ್ಟರ್ ಏನು ಗೊತ್ತಿಲ್ಲ ಅಂತ ಕಾಣುತ್ತೆ ಇವರಿಗೆ, ಸರಿಯಾಗಿ ಪರೀಕ್ಷೆ ಮಾಡಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ನಮ್ಮ ಒಂದು ದುರಂತ ಇದೆ. ನಮ್ಮ ಚಿಂತನೆಯ ದಾರಿನೇ ಕೆಟ್ಟು ಹೋಗಿಬಿಟ್ಟಿದೆ. ಹಾಗಿರಬೇಕು ಹೀಗಿರಬೇಕು ಅನ್ಕೊಳ್ಳೋಕೆ ಹೋಗಬಾರ್ದು, ಸರಿಯಾಗಿರಬೇಕಷ್ಟೆ. ಜೀವನ ನೆಮ್ಮದಿ ಇರಬೇಕು. ನೆಮ್ಮದಿ ಹೇಗೆ ಕೊಡಬೇಕು ದೇವರಿಗೆ ಗೊತ್ತು. ಮತ್ಪ್ರಸಾದಾತ್ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ದೇವರ ಒಲುಮೆಯಿಂದ ಬರೋ ಶಾಂತಿ ಬೇರೆ ಯಾವುದರಿಂದನೂ ಬರೋದಿಲ್ಲ. ಪಾಂಡವರ ವನವಾಸ ಜಗತ್ತಿಗೆ ದೊಡ್ಡ ಪಾಠ ಅದು. ಒಂದು ಅನಿವಾರ್ಯ ಕಾರಣದಿಂದ ಯಾವುದಕ್ಕೂ ನಮಗೆ ದುಃಖ ಬಂದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಪಾಂಡವರು ಭಾರಿ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಅಕ್ಷಯ ಪಾತ್ರೆಯನ್ನು ಭಗವಂತ ಕೊಟ್ಟು ಆತ ರಾಜ್ಯದಲ್ಲಿದ್ದಾಗ ಹೇಗಿದ್ದನೋ ಹಾಗೆ ಇರಬೇಕು. ವನದಲ್ಲಿದ್ದಾಗಲೂ ಕೂಡ ಬದಲಾವಣೆಯೇ ಇಲ್ಲ. ಇದು ನಿಜವಾದ ಜೀವನ ಅಂದರೆ ಇದು. ಸುಖವಾಗಿದ್ದಾರೆ. ಅಷ್ಟು ಋಷಿಗಳ ಮುನಿಗಳ ಸಹವಾಸ ಇದೆ. ಭಗವಂತನ ಮಹಿಮೆ ಕೇಳತಕ್ಕಂಥ ಯೋಗ ಇದೆ. ಜೊತೆಗೆ ವಿಶೇಷವಾಗಿ ಭೀಮನಿಂದ ದ್ರೌಪದಿಯಿಂದ ಧರ್ಮರಾಜ ಕಲಿತ ಪಾಠ ಅಂತೂ ಭಾರಿ ದೊಡ್ಡ ಪಾಠ. ನಿಷ್ಕ್ರಿಯನಾಗಿ 1 ವರ್ಷ ಕಳೆದಿದ್ದ ಧರ್ಮರಾಜನಿಗೆ ಅವರು ಹೇಳಿದಂಥ ವಿಚಾರಗಳು ಹೊಸ ಪ್ರಪಂಚವನ್ನೇ ತೋರಿಸಿತು. ಮನುಷ್ಯ ಹತಾಶನಾಗಬಾರದು, ತನಗಾದ ದುಃಖವನ್ನು ಸರಿಯಾದ ರೀತಿಯಲ್ಲಿ ಗೆಲ್ಲಕ್ಕೆ ಪ್ರಯತ್ನ ಪಡಬೇಕು. ದುರ್ಯೋಧನ ಜೂಜಿನಿಂದ ಕಿತ್ಕೊಂಡ ರಾಜ್ಯವನ್ನು ತಾವು ಮತ್ತೆ ಯುದ್ಧದಿಂದ ಕಿತ್ಕೊಳ್ಬೇಕು. ಅವನು ಅನ್ಯಾಯ ಮಾಡಿದ್ದಾರೆ. ನಾವು ಇವತ್ತು ಯುದ್ಧ ಅಂದರೆ ಕೋರ್ಟ್ಗಳು ತಗೊಳ್ತಾನೆ ಆ ಟೈಪ್ ಅಷ್ಟೇ. ಅನ್ಯಾಯವಾಗಿದೆ ಹೌದು, ಆದರೆ ನೇರ ತಗೊಳ್ಳೋ ಕತ್ತು ಮಾಲು ಸಿಕ್ಕ ಮೇಲೂ ಕೂಡ ನಾವು ಡೈರೆಕ್ಟ್ ತಗೊಳ್ಳೋಕೆ ಬರೋದಿಲ್ಲ. ವರದಿ ಒಪ್ಪಿಸಿ ಅವ್ರು ಕೊಟ್ಟಿನಲ್ಲಿ ತಗೊಳ್ಬೇಕು ಹೊರ್ತಿದ್ದೇನೆ, ಇಲ್ಲದೆ ನಾವು ಕಳ್ಳರಾಗ್ತೇವೆ ಅಷ್ಟೇ. ಆ ತಗೊಳ್ಳೋದಕ್ಕೊಂದು ಪದ್ಧತಿ ಇದೆ. ಅದು ನಿಜವಾದ ನ್ಯಾಯಾಲಯಕ್ಕೆ ನಾವು ಹೇಗೆ ಹೋಗ್ತೇವೋ, ಕ್ಷತ್ರಿಯರಿಗೆ ನ್ಯಾಯಾಲಯ ಅಂದರೆ ಅವರೇ ಹೈಯೆಸ್ಟ್ ರೂಲರ್ಸ್, ಅವರಿಗೆ ನ್ಯಾಯ ಅಂದರೆ ಯುದ್ಧವೇ ಹೊರತು ಬೇರೆ ಇರಲಿಲ್ಲ, ಯುದ್ಧ ಮಾಡಲೇಬೇಕು ಅಂತ ಭೀಮ ದ್ರೌಪದಿಯರು ಹೇಳಿದಾಗ ಧರ್ಮರಾಜನಿಗೆ ಅದು ಅರ್ಥವಾಯಿತು. ಓಹೋ, ಇಷ್ಟು ದಿವಸ ನಿಷ್ಕ್ರಿಯರಾಗಿ ಕಾಲ ಕಳೆದೆ, ನಮ್ಮೆಲ್ಲರ ದೊಡ್ಡ ದೋಷ ಅದೇನು, ಮನುಷ್ಯ ಏನೋ ಆಗ್ತಾ ಇರುತ್ತೆ, ಏನೋ ಯಾರೋ ಏನೋ ಮಾಡಿಲ್ಲ ಅಂತಾರೆ, ನಾವೇನಾರು ಮಾಡಬೇಕು ಅನ್ಸೋದೇ ಇಲ್ಲ ಅವರಿಗೆ. ಯಾರೋ ಬಿದ್ದಿರ್ತಾರೆ, ಯಾರು ಎತ್ತಾ ಇಲ್ವಲ್ಲ ಅಂತ ಅನ್ಕೋತಾನೆ ಹೊರತು ತಾನು ಎತ್ತಬೇಕು ಅಂತ ಯೋಚನೆ ಮಾಡೋದೇ ಇಲ್ಲ. ಇದು ದೊಡ್ಡ ತಪ್ಪಿದು. ಒಂದು ದುಃಖಿಗಳನ್ನು ನೋಡ್ತಾನೆ, ಯಾರು ಬಿಡಿಸ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾನೆ, ನಾನು ಬಿಡಿಸ್ಬೋದಲ್ಲ ಅಂತ ಯೋಚನೆ ಮಾಡೋದೇ ಇಲ್ಲ. ಇದು ನಿಜವಾದ ತಪ್ಪಿರೋದು ಅಲ್ಲೇನೆ. ಇನ್ನೊಬ್ಬರ ಕಡೆ ನೋಡಿದಾರಲ್ಲ, ನಮಗಿದೇನಾಗುತ್ತೋ ಅದನ್ನು ಮಾಡಿ, ಪರ್ವತ ಎಲ್ಲ ಮಾಡಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು, ಏನಾಗುತ್ತೋ ಅದು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚರ. ಇದನ್ನ ಅರ್ಥ ಮಾಡಿಕೊಂಡ್ರೆ ಪಾಂಡವರು ಧರ್ಮರಾಜ ಮಾಡಿದ ಒಂದು ತಪ್ಪನ್ನ ಭೀಮದ್ರೂಪದಲ್ಲಿ ತಿದ್ದುತ್ತಾ ಇದ್ದಾರೆ. ಆ ತಪ್ಪು ಸಾಮಾನ್ಯ ತಪ್ಪಾಗಿರಲಿಲ್ಲ, ಆತನ ಜೀವನದ ಗತಿಯನ್ನೇ ಬದಲಾಯಿಸತಕ್ಕಂಥ ತಪ್ಪಾಗಿತ್ತು. ಅದನ್ನು ಸರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಬದಲಾಗಬೇಕು ಮನುಷ್ಯ. ಅವರ ಮಾತನ್ನು ಕೇಳಿದಾಗ ನಿಜವಾದ ಅರ್ಥದಲ್ಲಿ ತಾನು ಮಾಡಿದ ತಪ್ಪು ಆಗ ಮನಸ್ಸಿಗೆ ಬಂತಂತೆ. ನೀನು ತಿದ್ದುಕೊಳ್ಳಬೇಕು ಅಂತ ತೀರ್ಮಾನ ಮಾಡಿಬಿಟ್ಟ. ತಲೆಯಲ್ಲಿ ದೊಡ್ಡ ವಿಚಾರ ಶುರುವಾಯಿತು. ಹಾಗಿದ್ರೆ ಯುದ್ಧ ಅನಿವಾರ್ಯ ಅಂತ ತೀರ್ಮಾನವಾಯಿತು. ದುರ್ಯೋಧನ ಕೊಡದೆ ಹೋದರೆ ಯುದ್ಧ, ಅವನು ಕೊಡೋದಿಲ್ಲ ಅಂತ ನಿಶ್ಚಿತ. ಆದಮೇಲೆ ಯುದ್ಧಕ್ಕೆ ಹೊರಟಾಗ ಭೀಮನ ಯುದ್ಧದ ಕ್ರಮವೇ ಬೇರೆ. ಭೀಷ್ಮದ್ರೋಣಾದಿಗಳ ಮೇಲೆ ಭೀಮಸೇನ ಹಿರಿಯರು ಅಂತ ಯುದ್ಧ ಮಾಡೋದಿಲ್ಲ. ಅದು ಭೀಮಸೇನಿಗೆ ಗದೆ ಕೈಯೇ ಮುಖ್ಯ ಹೊರತು ಶಸ್ತ್ರಾಸ್ತ್ರ ಅಲ್ಲ. ಅವರಿಗೆ ಗದೆಗಿದೆ, ಅವರಿಗೆ ಬರೋದಿಲ್ಲ. ಆದ್ದರಿಂದ ಶಸ್ತ್ರಾಸ್ತ್ರವನ್ನೇ ಬಲ್ಲಂಥ ವ್ಯಕ್ತಿ ತಯಾರಾಗಬೇಕು. ಅರ್ಜುನಿಗೆ ಎಷ್ಟೇ ಬಂದಿದ್ದರೂ ಕೂಡ ಭೀಷ್ಮದ್ರೋಣನ ಎದುರಿಸಕ್ಕೆ ಇನ್ನೂ ಶಕ್ತಿ ಸಾಲದು ಅಂತ ತೀರ್ಮಾನ ಮಾಡ್ತಾರೆ. ಕಾರಣ ಏನು ಅಂದರೆ ಪರಶುರಾಮರ ಹತ್ರ ನೇರ ಓದಿದವರು. ಭೀಷ್ಮದ್ರೋಣರ ಹಿರಿಮೆ ಇರೋದು ಪರಶುರಾಮರ ಹತ್ರ ನೇರ ಓದಿದ್ದು. ಅರ್ಜುನ ಓದಿದ್ದು ದ್ರೋಣಾಚಾರ್ಯರ ಹತ್ತಿರ, ಅಂದರೆ ಒಂದು ಸ್ಟೆಪ್ ಕಡಿಮೆ ಆದಂತೆ ಆಯ್ತಾಯ್ತು. ಈಗ ಅವರಿಗಿಂತ ಮೇಲಿನವರಿಂದ ಓದಬೇಕು, ಆಗ ಭಾರಿ ಪುಣ್ಯ ಬರುತ್ತೆ. ದ್ರೋಣಾಚಾರ್ಯರಿಂದ ಮೇಲೆ ಇರಬೇಕು, ಭೀಷ್ಮರಿಗಿಂತ ಮೇಲೆ ಇರಬೇಕು. ಅಂಥವರಿಂದ ಶಸ್ತ್ರಾಸ್ತ್ರ ಸಿಕ್ಕಿತು ಅಂದರೆ ಆಗ ಯಶಸ್ಸನ್ನು ಗಳಿಸ್ತಾರೆ ಅಂತ ಯೋಚನೆ ಮಾಡಿಬಿಟ್ಟು ಇದ್ದಾಗ ವೇದವ್ಯಾಸರು ಬರ್ತಾರೆ. ಧರ್ಮರಾಜನ ಚಿಂತೆಯನ್ನು ಪರಿಹಾರ ಮಾಡ್ತಾರೆ. ಆಜಗಾಮ ಮಹಾಯೋಗಿ ವ್ಯಾಸ ಸತ್ಯವತಿ ಸುತಃ. ಧರ್ಮರಾಜ ಯೋಚನೆ ಮಾಡಬೇಡ, ಅದಕ್ಕೊಂದು ದಾರಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಇದು ಮಹಾಭಾರತದ ಸಂದೇಶ ಇದು. ಪರಿಹಾರ ಬೇಕು ಅಂತ ಹೊರಟ್ರೆ ದೇವರು ಯಾವುದೋ ರೂಪದಲ್ಲಿ ಕೊಟ್ಬಿಟ್ಟಿರ್ತಾರೆ ಅಂತಾಗಲೇ. ಪರಿಹಾರ ಮಾಡಬೇಕು ಅಂತ ಪ್ರಾಮಾಣಿಕವಾಗಿ ಹೊರಟ್ರೆ ಒಂದು ದಾರಿ ದೇವರು ಇಟ್ಟಿರ್ತಾನೆ. ಒಂದು ದಾರಿಯಲ್ಲ, ಸಾವಿರ ದಾರಿ ಇಡ್ತಾನೆ ಪರಮಾತ್ಮ. ಅದನ್ನು ಯೋಚನೆ ಮಾಡಬೇಕಷ್ಟೇನೆ. ತಕ್ಷಣ ಬರ್ತಾನೆ ಧರ್ಮರಾಜ. ಯೋಚನೆ ಮಾಡಬೇಡ, ಇಮಂ ಮಂತ್ರಂ ವದಿಷ್ಯಾಮಿ ಏನ ಜಷ್ಯತಿ ಫಲ್ಗುನಃ. ಒಂದು ಮಂತ್ರವನ್ನು ಹೇಳಿಕೊಡ್ತೇನೆ, ಇದನ್ನು ಅರ್ಜುನನಿಗೆ ಹೇಳು, ಅದರಿಂದ ಭೀಷ್ಮದ್ರೋಣಾದಿಗಳನ್ನ ಗೆಲ್ತಕ್ಕಂಥ ಸಿದ್ಧಿಯನ್ನು ಪಡೀತಾನೆ. ಈ ಮಂತ್ರ ಪಾಶುಪತಾಸ್ತ್ರವನ್ನು ತಂದುಕೊಡ್ತಕ್ಕಂಥ ಮಂತ್ರ ಅಂತ ಹೇಳುತ್ತಾನೆ. ಪಾಶುಪತಾಸ್ತ್ರವನ್ನು ತಂದುಕೊಡ್ತಕ್ಕಂಥ ಮಂತ್ರ ಪಾಶುಪತ. ಸಾಕ್ಷಾತ್ ಪಶುಪತಿ ಅಂದರೆ ಶಿವ. ಶಿವನಿಂದ ಸಿಗ್ತಕ್ಕಂಥ ಅಸ್ತ್ರದಿಂದ ಅರ್ಜುನ ಭೀಷ್ಮದ್ರೋಣಾದಿಗಳನ್ನು ಮೀರ್ತಾನೆ ಅಂತ ಹೇಳಿದಾಗ ಧರ್ಮರಾಜನಿಗೆ ಭಾರಿ ಖುಷಿಯಾಯಿತು. ವೇದವ್ಯಾಸರು ಹೇಳಿಕೊಟ್ರು, ಅಲ್ಲಿಂದ ನೀನು ಹೇಳಿಕೊಡು ಅಂತ ಹೊರಟು ಹೋಗಿಬಿಟ್ರು. ವೇದವ್ಯಾಸರ ದೇವರು ಧರ್ಮರಾಜರ ಮೂಲಕ ಅರ್ಜುನಿಗೆ ಉಪದೇಶ ಮಾಡಿದಂತಹ ಮಂತ್ರ ವಿಶೇಷ ಸಿದ್ಧಿಪ್ರದವಾದ ಮಂತ್ರವಾಯಿತು. ಧರ್ಮ ಅರ್ಜುನ ಅಲ್ಲಿಂದ ಹೊರಡ್ತಾನೆ. ಇಂದ್ರಕೀಲಾನ ಪರ್ವ, ಸ್ವತಃ ಇಂದ್ರಾವತಾರ ಆತ. ಇಂದ್ರಕೀಲಾನ ಪರ್ವತಕ್ಕೆ ಹೊರಟು 6 ತಿಂಗಳ ಕಾಲ ವಿಚಿತ್ರವಾದ ತಪಸ್ಸನ್ನು ಮಾಡುತ್ತಾನೆ. ಒಂದು ಕ್ಷಣ ಕೂಡ ಕಣ್ಣು ಮುಚ್ಚಲಿಲ್ಲಂತ ಪುಣ್ಯಾತ್ಮ. ನಿದ್ರೆಯನ್ನು ಅಷ್ಟು ಗೆದ್ದ, ಗುಡಾಕೇಶ ಅಂತಕ್ಕಂಥ ಹಿರಿಮೆಯನ್ನು ಪಡೆದ. ಆ ಗುಡಾಕೇಶ ಇಲ್ಲೇನಾದ, ಮುಂದೆ ಗೀತೆಯನ್ನು ಕೇಳತಕ್ಕಂಥ ಅರ್ಹತೆ ಪಡೆದ ಸೂಚನೆಯಾಯಿತು. ಇವತ್ತಿನ ಸಾಧನೆ ಏವ ಮುಕ್ತ ಶುಷೀಕೇಶಂ ಗುಡಾಕೇಶ ಪರಂತಪ ನಯೋತ್ಸೈತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವ. ಗುಡಾಕೇಶನಾದ ಅರ್ಜುನ ಋಷಿಕೇಶನ ಮುಂದೆ ಕೂಡ್ತಕ್ಕಂಥ ಅರ್ಹತೆ ಪಡಿತಾನೆ ಎಂಬುದೇ ಈ ಸಿದ್ಧಿಯ ದೊಡ್ಡ ಸಾಧನೆ. ಯಾವನು ನಿದ್ರಾದಿಗಳನ್ನು ಗೆಲ್ಲಕ್ಕೆ ತಯಾರಿಲ್ಲ ಅವನೆಂದು ದೊಡ್ಡ ವಿದ್ಯಾವಂತನಾಗೋದಿಲ್ಲ ಅಂತ ಹೇಳಿಬಿಡುತ್ತ. ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ ಅಂತಲೇ ಪ್ರಸಿದ್ಧ. ವಿದ್ಯೆ ಬೇಕು ಅಂತಿದ್ದರೆ ಎಲ್ಲ ಫೆಸಿಲಿಟೀಸ್ ಬೇಕು ಅಂದರೆ ವಿದ್ಯೆ ಎಂದೆಂದೂ ಬರೋದಿಲ್ಲ. ಯಾವಾಗಲೂ ನಿದ್ರೆ ಮಾಡ್ತಿರ್ಬೇಕಾದ್ರೆ ವಿದ್ಯೆ ಎಂದೂ ಬರೋದಿಲ್ಲ. ನಿದ್ರೆಗೆದ್ರೆ ವಿದ್ಯೆ, ಅದಕ್ಕೆ ಸಂಬಂಧ ಇದೆ. ನಿದ್ರೆಗೂ ವಿದ್ಯೆಗೂ ಕೂಡ ಭಾರಿ ಸಂಬಂಧ. ಅದು ಮಲಗೋದು, ಇದು ಹೇಳೋದು, ಅಷ್ಟೇ ವ್ಯತ್ಯಾಸ. ಉತ್ತಿಷ್ಠತ ಜಾಗ್ರತ ಪ್ರಾಪ್ತವರಾನ್ ನಿಬೋಧತಾ. ಈ ಮಾತನ್ನು ಸ್ವಲ್ಪ ಯೋಚನೆ ಮಾಡಿದರೆ ನಿಜವಾದ ನಿದ್ರೆಗೆಲ್ಲೋದು ವಿದ್ಯೆ ಪಡಿತಕ್ಕಂಥ ಸಾಧನವಾಯಿತು. 6 ತಿಂಗಳು ತಪಸ್ಸನ್ನು ಮಾಡಿದ. ಅಲ್ಲಿಗೆ ಮೂಕಾಸುರ ಅಂತ ಒಬ್ಬ ರಾಕ್ಷಸ ಬಂದ ಅಷ್ಟೊತ್ತಿ ಸರಿಯಾಗಿ. ಆಗ ಅರ್ಜುನ ಅದನ್ನೆಲ್ಲ ಬಾಣ ಹೊಡೆದ. ಅದು ಯಾತಕ್ಕೆ ಬಂತಂತೆ, ಅದೊಂದು ಹಂದಿ ಆಕಾರದ ರಾಕ್ಷಸ, ಹಂದಿ ಆಕಾರದ ರಾಕ್ಷಸ ಅರ್ಜುನ ಮೇಲೆ ಬರ್ತಾ ಇದೆ. ಹಂದಿನ ಹೊಡಿಬಹುದಾ ಅಂತ ಕೇಳಿದರೆ ಅರ್ಜುನ ಕೊಲ್ಲಕ್ಕೆ ಅಂತ ಬಂದಂತೆ. ಆಗ ಹೊಡೆದ ದಾರಿ ಇಲ್ಲ, ಪಕ್ಕದಲ್ಲಿದ್ದರೆ ಹೊಡ್ಕೊಂಡು ಹೋಗಬೇಕಾಗಿಲ್ಲ, ಹೊಡಿಲಕ್ಕೆ ಬಂದರೆ ಎದುರಿಸಬೇಕಾಗ್ತದೆ. ಅದಕ್ಕೆ ಹಂದಿ ರೂಪದ ರಾಕ್ಷಸ ಬಂದಿದ್ದರಿಂದ ತಕ್ಷಣ ಅರ್ಜುನ ಬಾಣ ಬಿಟ್ಟ. ಆ ಹಂದಿನಲ್ಲಿ ಅಡ್ಸ್ಕೊಂಡು ಬಂದಿದ್ದು ಸಾಕ್ಷಾತ್ ಶಿವಪಾರ್ವತಿಯರು, ಕಿರಾತ ವೇಷದಲ್ಲಿ ಬಂದಿದ್ದವರು, ಅವರು ಬಾಣ ಹೊಡಿತಾರೆ. ರುದ್ರದೇವರು ಬಾಣ ಹೊಡಿತಾರೆ ಕಿರಾತ ರೂಪದಿಂದ, ಅರ್ಜುನ ಬಾಣ ಹೊಡಿತಾನೆ ತಪಸ್ವಿ ವೇಷದಿಂದ. ಎರಡು ಬಾಣ ಹೋಗಿ ಸಾಕಾಗುತ್ತೆ, ಜೋರ ಸಿಕ್ಕೊಳ್ಳುತ್ತೆ. ಒಂದು ಬಾಣ ಸಾಕು ಸಾಯ್ಲಕ್ಕದು, ಎರಡು ಬಾಣ ಸಿಕ್ಕಾಗ ಅಲ್ಲೇ ತಕ್ಷಣ ಸತ್ತು ಬಿತ್ತು. ಅದೇನೋ ಸತ್ತು ಬಿತ್ತು, ನಿಜವಾದ ಗಲಾಟೆ ಆಮೇಲೆ ಪ್ರಾರಂಭವಾಯಿತು. ನಾನು ಕೊಂದಿದ್ದು ಅಂತ ಅರ್ಜುನ, ನಾನು ಕೊಂದಿದ್ದು ಅಂತ ಶಿವ, ಇಬ್ಬರ ಮಧ್ಯೆ ಘರ್ಷಣೆಯಾದಾಗ ಆಗ ಯುದ್ಧ, ಆ ಯುದ್ಧ ಮಾಡಿ ತೀರ್ಮಾನ ಮಾಡೋಣ ಅಂತೇಳಿ ಯುದ್ಧ ಶುರುವಾಯಿತು. ಇಬ್ಬರು ಯುದ್ಧಕ್ಕೆ ನಿಂತಾಗ ಅರ್ಜುನ ಜೀವನದಲ್ಲಿ ಅವತ್ತಿನ ಸೋಲನ್ನು ಕಂಡಿದ್ದು ಕೊನೆಯ ಇನ್ನೊಂದು ಸರ್ತಿ ಕಾಣುತ್ತಾನೆ. ಇವತ್ತು ಮೊದಲನೇ ಸೋಲು, ಇನ್ನೊಂದು ಕೊನೆಯ ಒಂದು ದೊಡ್ಡ ಸೋಲನ್ನು ಕಾಣುತ್ತಾನೆ. ಉಳಿದಂತೆ ಅವನ ಗೆಲುವು ಗೆಲುವೇನೆ. ಅವತ್ತು ಎಲ್ಲ ಅಸ್ತ್ರಗಳು ಎಷ್ಟು ಬಿಟ್ಟರು ಕೂಡ ಅಕ್ಷಯ ಬತ್ತಳಿಕೆ ಖಾಲಿಯಾಗಿ ಹೋಯಿತು. ಅಕ್ಷಯ ಬತ್ತಳಿಕೆ ಖಾಲಿಯಾಯಿತು. ಗಾಂಡೀವ ತಗೊಂಡು ಹೊಡಿಲಕ್ಕೆ ಹೋದ್ರೆ ಕಿತ್ಕೊಂಡೇ ಬಿಡ್ತಾನೆ ಗಾಂಡೀವನ. ಗಾಂಡೀವ ಕೋಲಾಯಿತು ಅಂತ ಹೇಳಿದ್ದಾರೆ. ರಾಮದೇವರು ಬಿಟ್ಟ ಒಂದು ಹುಲ್ಲು ಕಡ್ಡಿ ಬ್ರಹ್ಮಾದಿಗಳನ್ನು ಗೆಲ್ಲ ಸಾಮರ್ಥ್ಯವನ್ನು ಪಡೆದು ಬಂತು. ಅಜ್ಜರ ಬಡಿಲಕ್ಕೆ ಹೋದರೆ ಗಾಂಡೀವನು ಹೋಯಿತು, ಅಸ್ತ್ರಗಳು ಹೋದು, ಅದು ಕಿತ್ಕೊಂಡೇ ಬಿಟ್ಟು. ಆಗ ಪೂಜೆ ಮಾಡಲಿಕ್ಕೆ ಅಂತ ಹೊರಟು ಶಿವಲಿಂಗವನ್ನು ಪೂಜೆ ಮಾಡಲಿಕ್ಕೆ ಅಂತ ಹೊರಟ. ಶಿವನ ಪೂಜೆ ನಿಷಿದ್ಧ ಅಲ್ಲ, ಲಿಂಗ ಪೂಜೆನೂ ನಿಷಿದ್ಧ ಅಲ್ಲ. ಪೂಜಾ ಕ್ರಮ ಸರಿ ಇರಬೇಕಷ್ಟೇ, ಪೂಜಾ ಕ್ರಮ ಸರಿಯಾಗಿರಬೇಕು. ಅರ್ಜುನ ಮಾಡಿ ಹೂವುಗಳನ್ನು ಹಾಕ್ತಾ ಇದ್ದಾನೆ, ಬಿಲ್ವಪತ್ರೆಯನ್ನು ಹಾಕ್ತಾನೆ, ಓಂ ನಮಃ ಶಿವಾಯ ಅಂತ ಹಾಕ್ತಾನೆ. ಹಾಕಿದೊಂದು ಕಾಣ್ತಾ ಇಲ್ಲ, ಇದನ್ನೆಲ್ಲ ಹಿಂದೆ ನೋಡಿದ್ದೇವೆ. ಆಶ್ಚರ್ಯತೆಯಲ್ಲಿ ಕಾಣ್ತಾ ಇಲ್ಲ, ತರೋಣ ಆ ಕಡೆ ನೋಡ್ತಾರೆ, ಆ ಥರವೆಲ್ಲ ಕೂತಿದೆ. ನಿಜವಾದ ಪೂಜೆ ಅಂದರೆ ಅದೇನೆ, ನಾವೇನು ಹಾಕ್ತೇವೆ ಪ್ರತಿಯ ಮೇಲೆ ಆ ದೇವರ ಮೇಲೆ ಪಾದಕ್ಕೆ ಬೀಳುತ್ತೆ ಅಂತ ಅನುಸಂಧಾನ ಇದ್ದರೆ ಪೂಜೆ ಅಷ್ಟೇ, ಇಲ್ಲ ಹೋದರೆ ಪೂಜೆ ಆಗೋದಿಲ್ಲ. ಅದು ಆಭಾಸ ಅಷ್ಟೇ. ಯಮ್ಮ ಸುಮ್ಮನೆ ಕಳಿಸಿ ಪೋಸ್ಟ್ ಆಫೀಸ್ಗೆ ಹೋಗೋದಕ್ಕೆ ಯಮ್ಮ ಕಳಿಸೋದಿಲ್ಲ ಯಾರು ಕೂಡ. ಯಾರಿಗೆ ಕಳಿಸ್ತಾ ಅವರಿಗೆ ರೀಚ್ ಆದರೆ ಯಮ್ಮನೇ ಹೊರತು, ಬರೀ ತನ್ನ ಕೈಯಿಂದ ಹೊರಗೋದರೆ ಯಮ್ಮ ಮಾಡಿದಾಗಲಿಲ್ಲ. ಸಮ ದೊಡ್ಡ ರೀಚ್ ಆಗಬೇಕದು, ಎಲ್ಲೋ ಇರತಕ್ಕಂಥ ರೀಚ್ ಆಗುತ್ತೆ ನೋಡಿ. ದೇವತೆಗಳಿಗೆ ಹೇಗೆ ರೀಚ್ ಆಗಬೇಕು ಅಂದರೆ ಇಲ್ಲಿ ಅಡ್ರೆಸ್ ಬರೆದಾಗ ಹೇಗೆ ಸರಿಯಾಗಿ ರೀಚ್ ಆಗುತ್ತೋ, ಇಲ್ಲಿ ಮಂತ್ರಗಳಿಂದ ಆಗಬೇಕು. ಸರಿಯಾದ ಮಂತ್ರೋಚ್ಚಾರಣೆ ಮಾಡಿದರೆ ದೇವತೆಗಳಿಗೆ ನಾವು ಸಲ್ಲಿಸ್ತಕ್ಕಂಥ ಪ್ರತಿಯೊಂದು ಕೂಡ ಓಂ ನಮೋ ನಾರಾಯಣಾಯ ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಮಧುಪರ್ಕಂ ಸಮರ್ಪಯಾಮಿ ಏನು ಹೇಳ್ತೇವೆ ಎಲ್ಲ ದೇವರಿಗೆ ಮುಟ್ಟಬೇಕು. ಆ ರೀತಿ ಮುಟ್ಟಿತು. ಆಗ ಆತನಿಗೆ ಆಶ್ಚರ್ಯವಾಯಿತು. ಕೆಲಸ ತೀವ್ರ ಆಗಬಹುದು, ಯಾರು ಹೊಡ್ಕೊಂಡೋಗಿ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ರೆ ಮಾಡಬೇಕಾಗ, ಅದಾಗಲಿಲ್ಲ. ಯಾಕೆ ವೇದವ್ಯಾಸ ಹೇಳಿಕೊಟ್ಟ ಮಂತ್ರ ಸುಳ್ಳಾಗ ಸಾಧ್ಯತೆಯೇ ಇರಲಿಲ್ಲ. ವೇದವ್ಯಾಸರು ಹಾಕಿಕೊಟ್ಟ ಮಂತ್ರ ಅಂದರೆ ಸಂಬಂಧಪಟ್ಟ ದೇವತೆಗೇ ಮುಟ್ಟಬೇಕು. ಓಂ ನಮಃ ಶಿವಾಯ ಅಂತವ್ರು ಏನು ಹೇಳ್ಕೊಟ್ಟು ಹಾಕ್ತಿದ್ದ, ಬೇರೆ ಯಾರೂ ಅದನ್ನು ಹೊಡಿಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂದಮೇಲೆ ಕಿರಾತ ಏನಾಗಿರಬೇಕು, ಶಿವನೇ ಆಗಿರಬೇಕು ಅಂತ ತೀರ್ಮಾನ ಮಾಡಿ ಆಗ ಪಶ್ಚಾತ್ತಾಪ ಪಡ್ತಾರೆ. ನನ್ನ ಉದ್ಧಾರಕ್ಕೆ ಬಂದ ಶಿವನನ್ನು ನಾನು ಬಾಯಿ ಬಂದಂತೆ ಬೈದೆ, ಯುದ್ಧ ಮಾಡಲಿಕ್ಕೆ ಹೋದೆ, ಏನೇನೋ ಆಯಿತು ಅಂತೇಳಿ ಬಹಳ ನೋಯ್ತಾನೆ. ಆಗ ಶಿವ ಪ್ರಸನ್ನನಾಗ್ತಾನೆ. ಯೋಚನೆ ಮಾಡಬೇಡ ಅರ್ಜುನ, ನನಗೆ ಭಾರಿ ಖುಷಿಯಾಗಿದೆ. ನೀನು ನನ್ನ ಮೇಲೆ ಏನೇ ಮಾಡಿದ್ರು ಕೂಡ ಶಿವ ಅಂತ ತಿಳ್ಕೊಂಡು ಮಾಡಿದ್ದಲ್ಲ, ನೀನು ಯಾರೋ ಕಿರಾತ ಅಂತ ತಿಳ್ಕೊಂಡು ಮಾಡಿದ್ದೆ ಅಷ್ಟೇ ಹೊರತು ನಿನ್ನ ತಪ್ಪನ್ನು ಕ್ಷಮಿಸಿದ್ದೇನೆ. ನೀನೇನು ಬೇಕು ಅಂತ ಕೇಳಿದ ತಕ್ಷಣ ಅರ್ಜುನ ತನ್ನ ಗುರಿಯನ್ನು ಹೇಳ್ತಾನೆ, ನನಗೆ ಪಾಶುಪತಾಸ್ತ್ರ ಬೇಕು ಅಂತ ಕೇಳಿದರೆ ತಕ್ಷಣ ರುದ್ರದೇವರು ಪಾಶುಪತಾಸ್ತ್ರವನ್ನು ಕೊಡುತ್ತಾರೆ. ಇವತ್ತು ನಮಗೆ ವೆಪನ್ಸ್ ಅಂದರೆ ಅರ್ಥ ಆಗ್ತದೆ, ನ್ಯೂಕ್ಲಿಯರ್ ವೆಪನ್ಸ್ ಅಂದರೆ ತಕ್ಷಣ ಅರ್ಥ ಆಗಿಬಿಡುತ್ತೆ. ಆ ರೀತಿ ಒಂದು ವಿಚಿತ್ರವಾದ ಶಸ್ತ್ರವನ್ನು ಕೊಡ್ತಾರೆ, ಅನೇಕರು ತಪ್ಪು ತಿಳಿದಿರ್ತಾರೆ ಅದು ಶಿವನಾಸ್ತ್ರ ಅಂಥೇಳಿ. ಶಿವನಾಸ್ತ್ರ ಅಲ್ಲ, ಶಿವ ಕೊಟ್ಟ ಅಸ್ತ್ರ ಅಷ್ಟೇನೆ. ಅದು ನಿಜವಾಗಲೂ ಅದು ಭಗವಂತನ ಅಸ್ತ್ರ, ನಾರಾಯಣನ ಅಸ್ತ್ರ. ಅದು ಬಂದು ಅಸ್ತ್ರಂ ತತ್ ವಿಷ್ಣು ದೈವತ್ಯಂ ಸಾಧಿತಂ ಶಂಕರೇಣಯತೆ, ಅದು ವಿಷ್ಣುವಿನ ಅಸ್ತ್ರ. ಗೊಲಿಸಿಕೊಂಡಿದ್ದು ರುದ್ರದೇವರು ಅದನ್ನು ಉಪದೇಶ ಮಾಡುತ್ತಾರೆ, ಅಸ್ತ್ರಗಳನ್ನು ಕೊಡ್ತಾರೆ. ಅವತ್ತರಿಂದ ಅರ್ಜುನನ ರೀತಿಯೇ ಬದಲಾಗಿ ಹೋಯಿತು, ಯಶಸ್ಸನ್ನು ಕೊಟ್ಟು ಹೊರಟು ಬಿಟ್ಟರಂತೆ. ಆವತ್ತಿ ಸರಿಯಾಗಿ ಎಲ್ಲ ದೇವತೆಗಳು ಅಲ್ಲಿಗೆ ಬರ್ತಾರೆ. ಅರ್ಜುನ ನಿನಗೆ ನಾವು ಅಸ್ತ್ರವನ್ನು ಕೊಡ್ತೇವೆ ಎಂದು ಕೊಟ್ಬಿಟ್ಟು ಅವ್ರ ಕೊಡ್ತೇನೆ ತಪಸ್ಸು ಮಾಡಿಲ್ಲ ಅರ್ಜುನ. ಉತ್ತಮರು ಮೆಚ್ಚಿಬಿಟ್ರೆ ಉಳಿದವರೆಲ್ಲ ಆಟೋಮೆಟಿಕ್ಗೆ ಮೆಚ್ಚಿಬಿಡ್ತಾರಂತೆ. ಇದು ಆತನಿಗಾದ ವಿಶಿಷ್ಟವಾದ ಅನುಭವವಾದ ಒಂದು ಶಿವನ ಅನುಗ್ರಹದಿಂದಾಗಿ. ವ್ಯಾಸರ ಅನುಗ್ರಹವಾಗಿದ್ದಕ್ಕೆ ಶಿವನ ಅನುಗ್ರಹವಾಯಿತು, ಶಿವನ ಅನುಗ್ರಹವಾಗಿದ್ದಕ್ಕೆ ಇಂದ್ರಾದಿ ದೇವತೆಗಳ ಅನುಗ್ರಹವೆಲ್ಲ ಆಗೋಯ್ತು. ಎಲ್ಲ ತಮ್ಮ ತಮ್ಮ ಅಸ್ತ್ರವನ್ನು ಕೊಟ್ಟುಬಿಟ್ರಂತೆ. ಸೊ ಇಂದ್ರದೇವರು ಸ್ವತಃ ಒಂದು ತಮ್ಮ ಅಸ್ತ್ರವನ್ನು ಕೊಡ್ತಾರೆ, ಅರ್ಜುನ ನೀನು ಬಾ ನಮ್ಮ ಸ್ವರ್ಗಕ್ಕೇ ಬಾ ಅಂತ ಕರೆದನಂತೆ. ಅರ್ಜುನ ಅಲ್ಲಿ ಹೊಡ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ಘಟ್ಟ, ಇದು ಅಧ್ಯಾತ್ಮದ ಅರ್ಥ ತುಂಬ ಉಂಟು. ಧರ್ಮರಾಜನಿಗೆ ಈ ದುರ್ಯೋಧನಾದಿಗಳನ್ನು ಗೆಲ್ಲೋ ಸಮಸ್ಯೆ ಇದೆ. ದುರ್ಯೋಧನೇ ಭೀಮಸೇನ ಹೊಡೆದಾಕಿ ಬಿಡ್ತಾನೆ. ಆ ದುರ್ಯೋಧನ ಸಹಕಾರ ಕೊಡಲಿಕ್ಕೋಸ್ಕರ ಯಾರು ಬರ್ತಾರೆ, ಭೀಷ್ಮದ್ರೋಣಾದಿಗಳು ಬರ್ತಾರೆ. ಅವರನ್ನು ಹೇಗೆ ಗೆಲ್ಲಬೇಕು ಅಂತ ಪ್ರಶ್ನೆ ಇದೆ. ಯುಧಿಷ್ಠಿರ ಧರ್ಮರಾಜ, ಆತನ ಮುಂದೆ ಭೀಷ್ಮಾದಿಗಳ ಸಮಸ್ಯೆ ಇತ್ತು. ನಮಗೆ ಅರ್ಥ ಇಷ್ಟೇ. ನಾವೆಲ್ಲ ಧರ್ಮವನ್ನು ಅನುಷ್ಠಾನ ಮಾಡತಕ್ಕಂಥವರಿಗಿರೋ ಸಮಸ್ಯೆ ಏನು ಅಂದರೆ ಭೀಷ್ಮಾದಿಗಳನ್ನು ಹೇಗೆ ಗೆಲ್ಲಬೇಕು ಅಂತ ಸಮಸ್ಯೆ. ಭೀಷ್ಮ ದ್ರೋಣಾದಿಗಳು ಅಂದರೆ ಏನು? ಆಚಾರ್ಯ ಹೇಳ್ತಾರೆ, ದ್ರೋಣಾದ್ಯ ಇಂದ್ರಿಯಾಣ್ಯವ, ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳನ್ನು ಯಾರು ಗೆಲ್ಲಕ್ಕಾಗೋದಿಲ್ಲ ಅವರೆಂದೂ ಸಹ ಜೀವನದಲ್ಲಿ ಯಶಸ್ಸನ್ನು ಕಾಣೋದಿಲ್ಲ. ಕುರುಕ್ಷೇತ್ರ ಯುದ್ಧ ಗೆಲ್ಲಬೇಕು ಅಂತಿದ್ರೆ ದ್ರೋಣಾದಿಗಳನ್ನೇ ಗೆಲ್ಲಬೇಕು. ದ್ರೋಣಾದಿಗಳನ್ನು ಗೆಲ್ಲಲಿಕ್ಕೆ ಅರ್ಜುನಿಗೆ ತಾನಿರೋ ಹಾಗೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಬೇಕು ಅಂತ ಸಮಸ್ಯೆ ಬಂತು. ಇಂದ್ರಿಯ ಗೆಲ್ಲುವ ಉಪಾಯ ಏನು ಅಂದರೂ ಒಂದೇ, ಭೀಷ್ಮಾದಿಗಳಿಗೆಲ್ಲ ಉಪಾಯ ಏನು ಅಂದರೂ ಒಂದೇ. ಅಷ್ಟೊತ್ತಿಗೆ ವೇದವ್ಯಾಸದೇವರು ಬಂದರು. ಆಗ ಭಾಗವತಾದಿಗಳನ್ನು ಕೇಳಬೇಕು ಅಂತ ಅರ್ಥ. ಭಾಗವತ, ರಾಮಾಯಣ, ಮಹಾಭಾರತ ಕೇಳ್ತಿದ್ರೆ ವೇದವ್ಯಾಸರು ಬಂದಾಗ ಲೆಕ್ಕ. ಅವ್ರು ಬಂದು ಏನು ಹೇಳಿದರು? ಶಿವನನ್ನು ಮೆಚ್ಚಿಸಿ ಆಗ ಕೆಲಸ ಆಗುತ್ತೆ ಅಂತ ಹೇಳಿ. ನಮಗೊಂದು ಪ್ರಶ್ನೆ ಇದು, ಇಂದ್ರಿಯಗಳನ್ನು ಗೆಲ್ಲೋದಕ್ಕೂ ಶಿವನ ಮೆಚ್ಚೋದಕ್ಕೆ ಏನು ಸಂಬಂಧ? ಗೆಲ್ಲಬೇಕಾದ್ದು ಇಂದ್ರಿಯಗಳನ್ನು, ಒಲಿಸಬೇಕಾದ್ದು ಶಿವನನ್ನು, ಏನು ಸಂಬಂಧ ಅಂತ ಕೇಳಿದರೆ, ದ್ರೋಣಾದಿಗಳು ಇಂದ್ರಿಯಗಳಾದರೆ ರುದ್ರದೇವರು ಮನೋನಿಯಾಮಕರವರು. ಇಂದ್ರಿಯ ಕಂಟ್ರೋಲಿಗೆ ಬರಬೇಕಾದ್ರೆ ಮನಸ್ಸು ಕಂಟ್ರೋಲಿಗೆ ಬರಬೇಕು. ಶಿವನಿಗೂ ಇಂದ್ರಿಯಗಳಿಗೂ ನೇರ ಕಾಂಟ್ಯಾಕ್ಟ್ ಇದೆ, ಆ ಮೇನ್ ಸ್ವಿಚ್ ಇದ್ದ ಹಾಗೆ. ಎಲ್ಲ ಇಂದ್ರಿಯಗಳು ಬ್ರಾಂಚಸ್ ಆದರೆ ಅವರ ಮೇನ್ ಸ್ವಿಚ್ ಅದೊಂದು ಸರಿಯಾಗಿತ್ತೋ ಎಲ್ಲ ಸೆಟ್ರೇಟ್ ಆಗಿಬಿಡ್ತಾರೆ. ಶಿವನನ್ನು ಒಲಿಸು, ಪಾಶುಪತಾಸ್ತ್ರವನ್ನು ಪಡೆ, ಅಲ್ಲಿಗೆ ನೀನು ದ್ರೋಣಾದಿಗಳನ್ನು ಗೆಲ್ಲಬಹುದು ಅಂತ ಮನಸ್ಸನ್ನು ಹೇಳ್ತಾರೆ. ಮುಂದೆ ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯಿ, ಆತ್ಮೈವ ಹಿ ಆತ್ಮನೋ ಬಂಧು, ಆತ್ಮೈವ ರಿಪುರಾತ್ಮನಃ. ಭಗವದ್ಗೀತೆಯ ಮಾತದು. ಮನಸ್ಸಿನ ಮೂಲಕ ಮನುಷ್ಯ ಯಶಸ್ಸನ್ನು ಸಾಧಿಸಬೇಕು. ಮನಸ್ಸು ಮಾಡಯ್ಯ ಅಂತ ಹೇಳೋ ಪದ್ಧತಿ ಇದೆ ನೋಡಿ. ಐ ಮೇಡ್ ಅಪ್ ಮೈ ಮೈಂಡ್ ಅಂತ ಶುರು ಮಾಡಿಬಿಡ್ತಾನೆ. ಮೈಂಡ್ ಅಷ್ಟೇ ಮಾಡಿದರೆ ಸಾಲದು. ಮೈಂಡಿನ ಅಭಿಮಾನಿ ದೇವತೆ ಇದ್ದಾರಲ್ಲ, ರುದ್ರದೇವರ ಕೆಲಸವನ್ನು ಮಾಡಿಕೊಡಬೇಕು. ಲೌಕಿಕರಿಗೆ ಅದೊಂದೇ ಗೊತ್ತಷ್ಟೇ, ಬಸ್ ನಿಲ್ಲಿಸು ಅಂತ ಹೇಳಿ ಅಡ್ಡ ನಿಂತ್ಕೊಂಡ್ರೆ ಹಾಗೂ ಮೈ ಮೇಲೆ ಹೋಗುತ್ತೆ ಅಷ್ಟೇ. ಬಸ್ ಅಡ್ಡ ನಿಂತ್ಕೊಂಡು ನಿಲ್ಲಿಸಬಾರ್ದು, ಕೈ ಹಿಡಿದ್ರೆ ಡ್ರೈವರ್ ನಿಲ್ಲಿಸ್ತಾನೆ ಅಷ್ಟೇ. ಅಲ್ಲಿ ಬಸ್ ನಿಲ್ಲಿಸೋದು ನಮ್ಮ ಕೈಲಾಗೋದಿಲ್ಲ, ಡ್ರೈವರ್ ಹೇಳಿದ್ರೆ ಕಷ್ಟ ಅಂತ ಬಿಡ್ತಾನೆ. ಅದಕ್ಕೆ ಇಂದ್ರಿಯಗಳನ್ನು ಗೆಲ್ಲಬೇಕಾದ್ರೆ ಮನಸ್ಸನ್ನು ಗೆಲ್ಲಬೇಕು. ಮನಸ್ಸನ್ನು ಗೆಲ್ಲಬೇಕಾದ್ರೆ ಮನೋನಿಯಾಮಕರ ಅನುಗ್ರಹ ಪಡೆಯಬೇಕು. ಕೈಲಾಸ ವಾಸ ಗೌರೀಶ ಈಶ, ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಶಿವನ ಒಲುಮೆಯಿಂದ ಆಗಬೇಕು. ಆ ಶಿವನ ಒಲುಮೆ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಇದೆ. ಅದು ಸುಲಭ ಅಲ್ಲ. ಮತ್ತೆ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ. ಇಂದ್ರಿಯಗಳಿಗೆಲ್ಲಕ್ಕೆ ಮನಸ್ಸು ಗೆಲ್ಲಬೇಕು. ಮನಸ್ಸಿನ ಕೆಲಸ ಸಾಮಾನ್ಯ ಅಲ್ಲ, ಅದು ಭಾರಿ ಕಷ್ಟದ ಕೆಲಸ. ಅದಕ್ಕೆ ಅರ್ಜುನ ಏನು ಮಾಡಬೇಕಾಯ್ತಾಗ, 6 ತಿಂಗಳು ತಪಸ್ ಮಾಡಬೇಕಾಯ್ತು. ಹೋಗಿಬಿಟ್ಟು ಅದು ಎಲ್ಲಿ, ಇಂದ್ರಕೀಲ ಪರ್ವತಕ್ಕೆ ಹೋಗಬೇಕಾಯ್ತು. ಇಂದ್ರಕೀಲ ಪರ್ವತದಲ್ಲಿ ಅರ್ಜುನನ ತಪಸ್, ಶಿವನನ್ನು ಕುರಿತು ಆರಾಧನೆ ಮಾಡ್ತಾ ಇದ್ದಾರೆ. ಈ ಮನಸ್ಸಿನ ಹತೋಟಿ ಅನ್ನೋದು ಬಹಳ ಮುಖ್ಯವಾದ ಕೆಲಸ. ಎಷ್ಟೇ ಇಂದ್ರಿಯ ಸರಿ ಇರಲಿ, ಆಬ್ಜೆಂಟ್ ಮೈಂಡೆಡ್, ಏನು ಕೆಲಸ ಆಗೋದೇ? ಎಲ್ಲೋ ನೋಡ್ತಿದ್ದಾನೆ, ಎದುರು ನೋಡಿದಾಗುತ್ತೆ ಮನಸ್ಸು ಆ ಕಡೆ ಇಲ್ಲೇ ಇಲ್ಲ, ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೆ ಶಿವನನ್ನು ಮೆಚ್ಚಿಸಬೇಕಾದ್ರೆ ವಿಶಿಷ್ಟವಾದ ತಪಸ್ಸನ್ನು ಮಾಡ್ತಾನೆ. ಅಲ್ಲಿ ಮಾಡಲಿಕ್ಕಾಗಲಿಲ್ಲ ಅಂತ ಇಂದ್ರಕೀಲ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದಾಗ 6 ನಿದ್ರೆಗಟ್ಟು ತಪಸ್ಸು ಮಾಡಿದ. ಅದನ್ನು ಹೇಳ್ತಾರೆ ಮನಸ್ಸಿಗೆಲ್ಲ ಉಪಾಯ ಅಂತ ಕೇಳಿದರೆ ಭಗವದ್ಗೀತೆ ಹೇಳ್ತಾ ಇತ್ತು. ಅರ್ಜುನನೇ ಕೇಳಿದ, ಆತನ ಅನುಭವ ಅದು. ಶಿವನನ್ನು ಹೇಗೆ ಮೆಚ್ಚಿಸಬೇಕು ಅಂತ ಕೇಳಿದರೆ ಹೇಗೋ ಹಾಕಿ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ. ನಾವು ಕೈಯಲ್ಲಿ ಗಾಳಿ ಹಿಡಿತೇವೆ ಅಂತ ಹೋಗೋದು ಎಷ್ಟು ಅಸಾಧ್ಯನೋ, ಮನಸ್ಸನ್ನು ನಿಗ್ರಹ ಮಾಡ್ತೇವೆ ಅಂದ್ರೆ ಅಷ್ಟೇ ಅಸಾಧ್ಯ. ಕೃಷ್ಣ ಹೇಗೆ ಮಾಡಲಿ ಅಂತ ಕೇಳಿದ. ಕೃಷ್ಣ ತಕ್ಷಣ ಹೇಳ್ತಾನೆ, ಹೌದು ಅರ್ಜುನ ಹೇಳಿದ್ದು ಸರಿನೇ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಮನಸ್ಸು ಗೆಲ್ಲೋದು ಭಾರಿ ಕಷ್ಟ. ವಿಜಯದಾಸರು ಒಂದು ಹಾಡನ್ನೇ ಮಾಡಿದ್ದಾರೆ ಅದರ ಮೇಲೆ, ಮನವ ನಿಲ್ಲಿಸುವುದು ಬಹು ಕಷ್ಟ ಅಂತಾನೆ ಒಂದು ದೇವರನಾಮ. ಅವ್ರು ಹೇಳ್ತಾರೆ ರಣರಂಗ ಗೆಲಿ ಚಲಿಸಬಹುದು, ಯುದ್ಧ ಬೇಕಾದ್ರೆ ಗೆದ್ದು ಬಿಡಬಹುದು, ಬೇಕಾದ್ದು ಮಾಡಬಹುದು, ಮನಸ್ಸನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ. ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಹಿಡಿದು ಅನ್ಕೊಂಡಿರ್ತೇವೆ ಬಿಟ್ಟು ಆಲು ಬಿಚ್ಚಾಗಿರುತ್ತೆ ಆಗಲೇ. ಅದು ಏನೋ ಅನ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಆಮೇಲೆ ಎಚ್ಚರ ಇವನಿಗೆ, ಜಪ ಮುಂದೆ ಎಷ್ಟಾಯ್ತು ಅಂತ ನೆನಪಿರೋದಿಲ್ಲ. ಜಪ ಮಾಡ್ತಿರ್ತಾನೆ ಪಾಪ, ಎಷ್ಟಾಯ್ತು ಮತ್ತೆ ಮೊದಲಿಂದ ಮಾಡಕ್ಕೆ ಹೋದ್ರೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಪೂಜೆ ಎಲ್ಲಿ ಸ್ಟಾಪ್ ಆಗಿತ್ತು ಅವನಿಗೆ ಗೊತ್ತಿಲ್ಲ. ಆ ಥರ ಯೋಚನೆ ಮಾಡ್ತಾ ಇರ್ತಾನೆ. ನಾರ್ಮಲ್ ಸ್ಥಿತಿಯಲ್ಲೇ ಹೇಗೆ ಅಪ್ಸೆಟ್ ಆಗಿದ್ದು ಅಂತೂ ಗೋವಿಂದ, ಮುಂದಕ್ಕೆ ಹೋಗೋದೇ ಇಲ್ಲ. ಮನಸ್ಸಿನ ವಿಚಿತ್ರ ವಸ್ತು ಮನಸ್ಸದು ಬಂತು. ಏನು ಮಾಡಬೇಕು? ಕೃಷ್ಣ ಹೇಳ್ತಾನೆ, ಹೌದು ಭಾರಿ ಕಷ್ಟ ಅರ್ಜುನ, ಒಂದು ಉಪಾಯ ಇದೆ, ಅದು ಮಾಡಿದರೆ ಸಿಕ್ಕಿಬಿಡುತ್ತೆ ಅಂತ ಹೇಳ್ತಾರೆ. ನಮಗೆಲ್ಲ ಬೇಕಾದ್ದು ಅದೇನೆ, ಅಭ್ಯಾಸ ಏನೋ ತ ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಅಭ್ಯಾಸ ವೈರಾಗ್ಯ ಎರಡು ಮನೋನಿಗ್ರಹದ ದೊಡ್ಡ ಸಾಧನಗಳು ಅಂತ ಭಗವಂತ ಹೇಳ್ತಾರೆ. ಅಭ್ಯಾಸ ಮಾಡಬೇಕು, ವೈರಾಗ್ಯವನ್ನು ಹೊಂದಬೇಕು, ಆಗ ಮನಸ್ಸು ತಕ್ಷಣ ಹತೋಟಿ ಬಂದೇ ಬರುತ್ತೆ. ಅಭ್ಯಾಸ ಮಾಡೋದು ಅಂದ್ರೇನು? ದೇಹವನ್ನೇ ಕಡ ಅಷ್ಟೇ, ಎಕ್ಸಸೈಸ್ ಮಾಡ್ತಿದ್ರೆ ದೇಹ ಹಗುರಾಗಿರೋ ಹಾಗೆ ಮಾಡದೇ ಇದ್ರೆ ಇರೋದಿಲ್ಲ. ಅದೇ ರೀತಿ ಮನಸ್ಸನ್ನು ಅಭ್ಯಾಸದಲ್ಲಿ ತೊಡಗಿಸ್ಬೇಕು ಅಂತ ಹೇಳ್ತಾರೆ. ನಮಗೆ ಯಾವ ಅಭ್ಯಾಸ ಅಂತ ಗೊತ್ತಿಲ್ಲ ಅಷ್ಟೇ. ಆ ಸಿನಿಮಾ ನೋಡೋ ಅಭ್ಯಾಸ, ಸೀರಿಯಲ್ ನೋಡೋ ಅಭ್ಯಾಸ ಅಲ್ಲ, ಮತ್ತೆ ಶಾಸ್ತ್ರಾಭ್ಯಾಸ ಅಂತ ಹೇಳ್ತಾರೆ. ಓಂ ಆವೃತ್ತಿ ಅಸಕೃತೋಪದೇಶಾತ್ ಓಂ. ಕೇಳಿ ಸುಮ್ಮನೆ ಕೇಳ್ತಾ ಹೋಗಿ ಅರ್ಥ ಆಗಲಿ ಬಿಡಲಿ, ಸುಮ್ಮನೆ ಕೇಳಿ ಕೂತಂತ ಅಭ್ಯಾಸ ಆಗುತ್ತಾ ಫಸ್ಟು? ಕೂಡೋ ಅಭ್ಯಾಸ ಅಂತ ಅಷ್ಟೊತ್ತು ಮನೆಯಲ್ಲಿ ಸುಮ್ಮನೆ ಕೂಡಕ್ಕಂತ ಆಗೋದಿಲ್ಲ, ಕೂತು ಕೂತು ಅಭ್ಯಾಸವಾಗುತ್ತೆ. ಸರಿಯಾಗಿ ಕೂತ್ರೆ ತುಂಬಾ ಜನ ಗೊತ್ತಿಲ್ಲ ಯೋಗದ ಅಂಗಗಳು ಅಂತ ಹೇಳ್ತಾರೆ. ಯೋಗ ಸಿದ್ಧಿ ಆಗಬೇಕಾದ್ರೆ 8 ಅಂಗಗಳು ಉಂಟದು. ಮೊದಲನೇ ಅಂಗ ಯಾವುದು ಗೊತ್ತೇನು? ಆಸನ ಅಂತ ಹೇಳ್ತಾರೆ. ಸರಿಯಾಗಿ ಕೂಡೋದು ಕಲಿತರೆ ಅಲ್ಲಿಗೆ ಪ್ಲೇವೋಮಿ ಕಳಿಸೋದು ಜ್ಞಾತಕ್ಕೂ ಅಲ್ಲ, ಕೂಡೋದು ಕಲ್ಲಿ ಹುಡುಗರು ಅಂತ ಅಷ್ಟೇನೆ. ಏನು ಕಲ್ತರೆ ಸ್ಕೂಲಿಗೆ ಹೋಗೋ ಅಭ್ಯಾಸ ಆಗುತ್ತೆ ಅಷ್ಟೇ ಅವರಿಗೆ, ಆಮೇಲೆ ಓದೋ ಅಭ್ಯಾಸ ಆಮೇಲೆ. ಅದಕ್ಕೋಸ್ಕರವಾಗಿ ಬದಲು ಅವು ರನ್ ಮಾಡೋಕೆ ನಿಲ್ಲಬೇಕಲ್ಲ ಫಸ್ಟ್, ಅವನು ನಿಂತಿರ್ತಾರೆ ಮುಂದೆ ಹೊಡೆಯೋ ಪ್ರಶ್ನೆ. ಅದಕ್ಕೋಸ್ಕರ ಮೊದಲು ಕಲಿಬೇಕಾದ ಅದನ್ನೇನೆ ಅಭ್ಯಾಸವನ್ನು ಮಾಡಬೇಕು. ಕುಡ್ತಾ ಕುಡ್ತಾ ಸುಮ್ಮನೆ ಕೊಡ್ಲಿಕ್ಕಾಗಲ್ಲ, ಮಧ್ಯೆ ಮಧ್ಯೆ ಏನಾದ್ರು ಕಿವಿ ಬಿಡುತ್ತಿರುತ್ತಲ್ಲ, ಅದು ಕೇಳಿ ವರ್ಡ್ಸ್ ಫೆಮಿಲಿಯರ್ ಆಗಿ ನಿಧಾನವಾಗಿ ಈ ಬ್ರಹ್ಮ ಹರಿ ಪ್ರಾಣ ಕೆಲವು ಶಬ್ದಗಳೆಲ್ಲ ಕಿವಿಯಲ್ಲಿ ಬಿಡ್ತಾ ಹೋಗುತ್ತೆ. ಕಿವಿಯಲ್ಲಿ ಬಿಡ್ತಾ ಬಿಡ್ತಾ ಹೋದಂತೆ ಓ ಎಲ್ಲ ಕೇಳಿದಾಗ ಬೇರೆ ಕಡೆ ಎಲ್ಲ ಕೇಳಿದ ಎಲ್ಲ ಗೊತ್ತಿದ್ದಾಗ ಕಾಣಿಸುತ್ತೆ, ಪಾಪ ಎಲ್ಲೋ ನೋಡಿದ್ದಲ್ಲ ಅನ್ಸುತ್ತಲ್ಲ, ಆ ಭಾವನೆ ಬರುತ್ತೆ. ನಿಧಾನವಾಗಿ ಅರ್ಥವಾಗಲಿ ಶುರುವಾಗುತ್ತೆ, ಆಮೇಲೆ ಅದ್ರ ಪರಿಚಯ ಶುರುವಾಗುತ್ತೆ. ಈ ಜ್ಞಾನದ ಪರಿಸ್ಥಿತಿನೇ ಹಾಕಿ ಇವತ್ತು ಎಂ ಎ ಎಮ್ ಎಸ್ ಸಿ ಮಾಡಿದ್ರೆ ಒಂದು ದಿವಸಕ್ಕೆ ಯಾರು ಮಾಡಿರೋದಿಲ್ಲ, ಇಟ್ ಲಾಂಗ್ ಪ್ರೋಸೆಸ್ ಇದೆ ಅದರೊಳಗೆ. ಅದೇ ತರಹನೇ ಇವತ್ತು ಮನಸ್ಸನ್ನು ಹತೋಟಿ ತರಬೇಕು ಅಂತಿದ್ರೆ ಅಭ್ಯಾಸ ಇರೋದು ಕೌಂತೇಯ ವೈರಾಗ್ಯೇಡ ಚ ಗೃಹ್ಯತೆ. ಅಭ್ಯಾಸ ಬಂದು ಪಾಸಿಟಿವ್ ಸೈಡ್, ವೈರಾಗ್ಯ ಬಂದು ನೆಗೆಟಿವ್ ಸೈಡ್. ಅದು ಒಂದು ಅಂದ್ರೆ ಅನ್ವಾಂಟೆಡ್ ಬಿಡೋ ಅಭ್ಯಾಸ ಮಾಡಿ ಅಂತ ಹೇಳಿದ್ದಾರೆ. ಅನ್ವಾಂಟೆಡ್ ಬಿಡೋ ಅಭ್ಯಾಸ ಮಾಡಿ. ಇವತ್ತು ನಾವು ಮನಸ್ಸನ್ನು ನಿಲ್ಲಿಸಲಿಕ್ಕೆ ಜ್ಞಾನ ಕಾರ್ಯ ಮಾಡಬೇಕು. ಜ್ಞಾನ ಕಾರ್ಯ ಮಾಡಲಿಕ್ಕೆ ಅಡ್ಡಿ ಆತಂಕ ಬೇಕಾದಷ್ಟು ಉಂಟು, ಅದನ್ನೆಲ್ಲ ಓವರ್ಕಮ್ ಮಾಡಬೇಕದು. ಹಿಂದೆ ಸ್ವಲ್ಪ ಕಡಿಮೆ ಜಾಸ್ತಿ ಆಗಿ, ಟಿ ವಿ ಬಂದ್ರೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಡ್ಡಿ ಆತಂಕಗಳು. ಹಿಂದೆ ಮನೆಯಲ್ಲಿದ್ದಾಗಲಾರು ಸುಮಾರಾಗಿ ಕೇಳ್ತಿದ್ರು, ರೇಡಿಯೋ ಬಂದ ಮೇಲೆ ಅರ್ಧಕ್ಕರ್ಧ ಹೋಯ್ತು, ಆ ನಿಧಾನವಾಗಿ ಕೇಳೋ ಅಭ್ಯಾಸ ಶುರು ಮಾಡಿಬಿಟ್ರು. ಆ ಟಿ ವಿ ಬಂದ ಮೇಲೆ ಅಂತೂ ಏನು ಯೋಚನೆ ಇಲ್ಲ, ಮನೆಯಲ್ಲಿ ಇಲ್ಲದೆ ಹೋದ್ರೆ ವಾಸಿ ಅನಿಸ್ಬಿಡುತ್ತೆ. ಇದ್ದು ಉಪಯೋಗ ಇಲ್ಲ, ಇದ್ದಿಲ್ಲಿ ಕೂತು ಎಲ್ಲ ಕೂತಿರ್ತಾರೆ. ಅಟ್ಲೀಸ್ಟ್ ಒಂದು ನಿರೀಕ್ಷೆ ಆದರೂ ಇರುತ್ತಲ್ಲ, ಕೊನೆ ಪಕ್ಷ ಏನೂ ಇರೋದಿಲ್ಲ. ಇದು ಕಲಿಯುಗದಲ್ಲಿ ದುರಂತ ಅಂದ್ರೆ ಅದೇನೆ. ಎಷ್ಟು ವಿದ್ಯಾರ್ಥಿಗಳಿಗೆ ಒಳ್ಳೆ ಪರೀಕ್ಷೆ ಟೈಮು ಕ್ರಿಕೆಟ್ ಮ್ಯಾಚು, ಏನು ಓದ್ತಾರೆ ಪಾಪ ಈ ಮಧ್ಯೆ. ಈ ಕಡೆ ಆಸ್ಕು ತನ್ನ ತನ್ನ ಮಾರ್ಕ್ಸ್ಗಿಂತ ಈ ಸ್ಕೋರೇ ಭಾರಿ ದೊಡ್ಡದು ಪಾಪ ಅವನಿಗೆ. ತನ್ನ ಮಾರ್ಕ್ಸ್ ಅದು ಕಡಿಮೆ ಆದರೂ ಪರವಾಗಿಲ್ಲ, ಸ್ಕೋರ್ ಗೊತ್ತಾಗಬೇಕು ಅಂತ ಟೆಂಪ್ಟೇಷನ್ ಬಂದುಬಿಡುತ್ತೆ. ಇದಕ್ಕೆ ಔಷಧಿ ಇಲ್ಲ. ಅದಕ್ಕೆ ಹೇಳ್ತಾರೆ ಉಳಿದು ಹೊಳಗೆಯಿಂದ ಔಷಧಿ ಎಕ್ಸ್ಪೆಕ್ಟ್ ಮಾಡಬೇಡಿ, ನಾವು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕಾದ್ರೆ ಅದ್ರ ಏನು ಉಪಯೋಗ ಇದೆ ಯೋಚನೆ ಮಾಡಿ. ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಆಯ್ತು ಅವರು ಸೆಂಚುರಿ ಹೊಡೆದ 4 ಸೆಂಚುರಿನ ಹೊಡೆದು ಬಿಡಬೇಕಾದ್ರೆ ನಿಮಗೆ ಬಂದಿದ್ದೇನೆ ಈ ಮಧ್ಯೆ? ನಮಗೇನೂ ಬಂದಿಲ್ಲ, ಹೋಗಿದ್ದೆ ಹೊರಗೆ ಬಂದಿದ್ದಂತೂ ಸುಳ್ಳು. ಅದರಿಂದ ಅಂದಮೇಲೆ ಅರ್ಧ ಕೆಲಸ ಮುಗೀತಲ್ಲಿ. ಆದ್ರೆ ನಾವು ಏನು ಮಾಡಿದ್ರೆ ನಮಗೆ ಬರುತ್ತೆ ಯೋಚನೆ ಮಾಡಬೇಕು. ನಮಗೆ ಬರೋದು ಮುಖ್ಯ. ಬ್ಯಾಂಕ್ನಲ್ಲಿ ಕೋಟ್ಗೆಟ್ಟು ನಮಗೇನು ಪಕ್ಕದಲ್ಲಿ ಬ್ಯಾಂಕ್ ಪಕ್ಕದಲ್ಲಿ ಮನೆ ಇದೆ ಅಂತ ಮಾತ್ರಕ್ಕೆ ಲೋನ್ ಕೊಟ್ಬಿಡ್ತಾರೆ ಇವನಿಗೆ. ಏ ಬ್ಯಾಂಕ್ ಒಳಗೆ ಇದ್ರೂ ಏನು ಪ್ರಯೋಜನ ಇಲ್ಲ ಅದರಿಂದ. ಇವತ್ತು ನಿಮಗೆ ಬೇಕಾದದ್ದು ನಮ್ಮಲ್ಲಿ ನಮ್ಮ ಅಕೌಂಟ್ ಇದ್ರೆ ಸರಿ, ಅದು 100 ಕಿಲೋಮೀಟರ್ ದೂರ ಇದ್ರೂ ಪರವಾಗಿಲ್ಲ, ನಮ್ಮ ಅಕೌಂಟೇ. ಬರೀ ಪಕ್ಕದಲ್ಲಿ ಬ್ಯಾಂಕ್ ಇರೋದಕ್ಕಿಂತ ಅಕೌಂಟ್ ಇರೋ ಅಭ್ಯಾಸ ಮಾಡಬೇಕು ಹೊರತು ಬ್ಯಾಂಕ್ ಇರೋ ಅಭ್ಯಾಸ ಮಾಡಬಾರದು. ಅದಕ್ಕೆ ನಮ್ಮ ಅಕೌಂಟ್ ಶುರುವಾಗೋದು ಯಾವಾಗ? ಸೇವಿಂಗ್ಸ್ ಅಂತ ಕರೀತಾರೆ ನೋಡಿ. ಈ ಪುಣ್ಯವನ್ನು ಸೇವ್ ಮಾಡಬೇಕಷ್ಟೇ. ಪುಣ್ಯ ಮಾಡ್ತಾ 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 ಹೋದಂತೆ ಯಾವಾಗ ಬರುತ್ತೆ, ಯಾವುದು ಗ್ರಾಹ್ಯ ಯಾವುದು ಅಗ್ರಾಹ್ಯ, ಯಾವುದು ಉಪಯುಕ್ತ ಯಾವುದು ಅನುಪಯುಕ್ತ, ಇದಕ್ಕೆ ಸಾರಾಸಾರ ವಿವೇಕ ಅಂತ ಕರೀತಾರೆ. ಸಾರಾಸಾರ ವಿವೇಕ. ಬಾಳೆಹಣ್ಣು ಕೊಟ್ಟ ತಕ್ಷಣ ಸಿಪ್ಪೆ ಸುಲಿದು ಅದನ್ನ ಎಷ್ಟು ಬಿಟ್ಟು ಹೇಗೆ ತಗೋತಾನಲ್ಲ, ಅದು ವಿವೇಕ. ಅದು ಸಿಪ್ಪೆ ತಿಂದು ತಿರುಳಿ ಎಷ್ಟು ದಡ್ಡ ಅಂತ ಕರೀತಾರೆ. ಅದಲ್ಲ, ಹೀಗೆ ಮಾಡು ಅಂತ ಹೇಳ್ಕೊಡ್ತಾರಲ್ಲ ಆ ಟೈಪ್. ಯಾವುದರಲ್ಲಿ ಸಾರ ಇದೆ ಯಾವುದರಲ್ಲಿ ಸಾರ ಇಲ್ಲ, ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಅಭ್ಯಾಸ ವೈರಾಗ್ಯ ಎರಡು ಜೊತೆ ಸೇರಿತು ಅಂದರೆ ಗೃಹ್ಯತೆ, ಮನಸ್ಸು ಹತೋಟಿಗೆ ಬರುತ್ತೆ ಅಂತ ಹೇಳಿದ್ರು. 6 ತಿಂಗಳ ದೀರ್ಘ ತಪಸ್ಸಾಯಿತು, ಆ ತಕ್ಷಣ ಬರಲಿಲ್ಲ. ಒಂದು ಮೂಕಾಸುರ ಅಡ್ಡಿ ಮಾಡ್ತಾ ಇದ್ದಾನೆ, ಮೂಕಾಸುರ ಅಡ್ಡಿ ಮಾಡ್ತಾನೆ. ಇದು ಬಹಳ ವಿಚಿತ್ರ ಇದು. ಅಂತ ಮೂಕಾಸುರ ಅಡ್ಡಿ ಮಾಡೋದು ಅಂದ್ರೆ ಏನು? ಅರ್ಜುನ ಶಿವನನ್ನು ವಲಿಸೋದು ಅಂದ್ರೆ ಜ್ಞಾನ ಕಾರ್ಯ ಮಾಡೋದು ಅಂತ ಅರ್ಥ. ಜ್ಞಾನ ಕಾರ್ಯಕ್ಕೆ ದೊಡ್ಡ ಅಡ್ಡಿ ಏನು ಅಂದ್ರೆ ಮೂಕಾಸುರನೇ ಅಡ್ಡಿ. ಮೂಕಾಸುರ ಅಂದ್ರೆ ಏನು? ಬಾಯಿ ಬಿಡದೆ ಇರೋದು, ಯಾರು ಬಂದರೂ ಹೇಳ್ಕೊಡೋದಿಲ್ಲ, ಯಾರು ಬಂದರೂ ಹೇಳೋದಿಲ್ಲ, ಮೌನದಿಂದ ಎಂದೂ ವಿದ್ಯೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಕಲಿಬೇಕು ಇಲ್ಲ ಹೇಳಬೇಕು. ಮಾತು ಸುಮ್ಮನೆ ಕೂತ್ಕೊಂಡು ಇವರ್ಲಕ್ಕಾಗೋದಿಲ್ಲ ಮನುಷ್ಯನಿಗೆ. ಮೂಕಾಸುರ ಮೂಗ ಮೌನವನ್ನು ರಾಕ್ಷಸ ಅಂತ ಕರೆದಿದ್ದ. ರಾಕ್ಷಸ ಉಳಿದೊತ್ತಲ್ಲಿ ಹೇಗೆ ಮಾತಾಡಬಾರದೋ, ಮಾತಾಡೋ ಪ್ರಸಂಗ ಬಂದ ಮಾತಾಡದೆ ಇರಬಾರದು. ಇವತ್ತು ಮೇಷ್ಟು ಬಂದು ಸುಮ್ಮನೆ ಮೌನವರ್ಥ ಮಾಡ್ತೀನಿ ಅಂತ ಲೆಕ್ಚರ್ ಕೂತ್ಕೊಂಡ್ಬಿಟ್ರೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಸಂಬಳ ಯಾಕೆ ತಗೋತೀರಿ ಅಂತ ಕೇಳ್ತಾರೆ ಅಷ್ಟೇ. ಅಲ್ಲಿ ಮೌನವರ್ಥ ಮಾಡ್ಲಿಕ್ಕಲ್ಲ, ಅದು ಮಾತಾಡಕ್ಕೆ ಬಂದಿರೋದಲ್ಲಿ ಅವನಿಗೆ. ನಮ್ಮ ಜೀವನದಲ್ಲಿ ತುಂಬಾ ಜನ ಗೊತ್ತಿಲ್ಲ, ನಾವು ಕೇಳಿ ಹೇಗೆ ಜ್ಞಾನ ಸಂಪಾದನೆ ಮಾಡ್ತೇವೋ ಅದಕ್ಕಿಂತ ಹೆಚ್ಚು ಹೇಳಿ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೇ ಹೊಸ ಲೆಕ್ಚರರಿಗೂ ಪ್ರೊಫೆಸರ್ಗೂ ಏನು ಡಿಫ್ರೆನ್ಸ್ ಅಂತ ಕೇಳಿದರೆ, ನಮ್ಮ ಪ್ರಕಾರ ಸಂಬಳ ಡಿಫ್ರೆನ್ಸ್ ಅಷ್ಟೇ. ಸಂಬಳ ಡಿಫ್ರೆನ್ಸ್ ಅಲ್ಲ, ಪಾಠ ಮಾಡಿದ ಎಕ್ಸ್ಪೀರಿಯೆನ್ಸ್ ಇರ್ತದಲ್ಲ, ಅದರಿಂದ ಎಷ್ಟೋ ಹೊಸ ವಿಷಯ ಗೊತ್ತಾಗಿರ್ತದೆ. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗೊತ್ತಾಗೋದು ಹೇಳಕ್ಕೆ ಹೊರಟಾಗ, ಬರೀ ಕೇಳಿದ್ರೆ ಗೊತ್ತಾಗೋದಿಲ್ಲ. ಇವತ್ತು ನೀರಿನ ಬಗ್ಗೆ ತೀರಿ ನೋಡಿ ನೀರಲ್ಲೇ ಹಿಡಿದವರು ಗೊತ್ತೇನಾಗುತ್ತೆ? ಈ ಕೈ ಬರೋ ಈ ಕಾಲು ಬಡಿಬೇಕು ಅಂತ ಮೇಲೆ ಕುತ್ಕೊಂಡ್ರಲ್ಲ, ನೀರಲ್ಲೇ ಬಡ ತೋರಿಸ್ಬೇಕಾದ. ಆದ್ದರಿಂದ ಆರಂಭದ ಒಬ್ಬ ಲೆಕ್ಚರರಿಗಿಂತ ಪ್ರೊಫೆಸರ್ ಅನುಭವ ತುಂಬ ಜಾಸ್ತಿಯಾಗಿರುತ್ತೆ. ಅವನು ಪುಸ್ತಕ ಬರೆದ್ರೆ ಭಾರಿ ಮಹತ್ವ ಉಂಟು. ಯಾಕೆ? ಯಾವುದು ಓದ್ದೇ ಇದ್ದ ವಿಚಾರ ಅನುಭವಿಸಿ ತಿಳ್ಕೊಂಡಿರ್ತಾನೆ. ಆ ದೃಷ್ಟಿಯಿಂದ ನಿಜವಾದ ಅರ್ಥದಲ್ಲಿ ನಮ್ಮ ಅನುಭವ ಮಾಗ್ತಾ ಹೋಗಬೇಕು, ಪರಿಪಕ್ವವಾಗ್ತಾ ಹೋಗಬೇಕು, ಆಗ ಮಹತ್ವ ಬರುತ್ತೆ. ಮೂಕಾಸುರ ಅಡ್ಡ ಬಂದರೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಇವತ್ತು 100ಕ್ಕೆ 99 ಪಾಲು ಜನ ತಿಳಿದವ್ರು ಹೇಳೋದಿಲ್ಲ, ಅದು ಭಾರಿ ಡೇಂಜರ್. ಅದು ಈ ಸ್ವಲ್ಪ ಆಸೆ ಎಲ್ಲ ಬೆಂಗಳೂರಂತ ಊರಲ್ಲಿ ಕಡೆ ಇದೆ ಅಷ್ಟೇನೆ. ನಾನು ಸಣ್ಣವನಿದ್ದ ಕಾಲಕ್ಕೆ ಉಪನ್ಯಾಸಗಳು ನಡೀತಾನೆ ಇರಲಿಲ್ಲ ಸಾಮಾನ್ಯವಾಗಿ. ಅಕಸ್ಮಾತ್ ನಳ್ಳಿನಕ್ಕೆ ಅಂತ ನಾವು ಯಾರು ಹೋದರೆ ಬೈದು ಹೊರಗೆ ಕಳಿಸಿಬಿಡ್ತಿದ್ರು. ಉಪನ್ಯಾಸ ಸಣ್ಣವ್ರು ಕೇಳಬಾರದು, ನೀವು ಅದು ಸಣ್ಣವ್ರು ಕೇಳಬಾರದು, ನೀವು ಆಟ ಆಡ್ಲಿಕ್ಕೆ ಹೋಗಿ ಅಂತ ಕಳಿಸಿಬಿಟ್ಟು ಅವ್ರು ತುಗುಡಿಸ್ತಾ ಕೂತಿರ್ತ ಅದು ಬೇರೆ, ಅವ್ರು ತುಗುಡಿಸೋದು ಅದು ಬೇರೆ, ನೀವು ನಾವು ತುಗುಡಿಸ್ಬೇಕು ಅಂತೇಳಿ. ನಾನು ಕಣ್ಣಾರೆ ಕಂಡಿದ್ದೆ ಇರೋದನ್ನು. ನಾವು ಕಿಡಿಕೆಯಲ್ಲಿ ಬಗ್ಗೆ ನೋಡಿದ್ರು ಕೂಡ ಓಡಿಸ್ತಿದ್ರೆ ನೋಡಬಾರದು ಅಂತೇಳಿ. ಇವತ್ತು ಆ ವಾತಾವರಣ ಇಲ್ಲ. ನಿಜವಾಗ್ಲೂ ವಿದ್ವಾಂಸ ಮೂಕತ್ವ ಬಂದಾಗಾಯ್ತು ತಾನೇ, ಜನಕ್ಕೆ ತಿಳಿಬೇಕು ಹೇಗೀಗ. ಆ ಗ್ಯಾಪ್ ಬಂತು ನೋಡಿದ್ರ, ಗ್ಯಾಪ್ಲಿ ಎಷ್ಟೋ ಜನ ಓದೋ ಅವಕಾಶ ಕಳ್ಕೊಂಡ್ಬಿಟ್ರು. ತುಂಬಾ ಜನ ಓದ್ಲಿಕ್ಕೆ ಚಾನ್ಸೇ ತಪ್ಪು ಹೋಗ್ತವ್ರಿ ಪಾಪ. ಇನ್ನೂ ಕೆಲವ್ರು ಅಂಥವ್ರು ಓದಬಾರ್ದು ಇಂಥವ್ರು ಕೇಳಬಾರ್ದು ನಿಯಮಗಳು ಮಾಡಿದ್ರಿಂದ ಅವರು ಯಾರು ಓದಬೇಕು ಅಂಬೋದಕ್ಕಿಂತ ಯಾರು ಓದಬಾರ್ದು ಅಂಬೋದೇ ಜಾಸ್ತಿ ಆಗೋಯ್ತು ಕೊನೆಗೆ. ಅಂದ್ರೆ ಡಿಸ್ಟ್ರಕ್ಟಿವ್ ಅಪ್ರೋಚ್ ಪ್ರಾರಂಭ ಆಯ್ತು. ಆ ಮೂಲಕ ಜನಗಳ ಸಂಸ್ಕಾರ ಪೂರ್ತಿ ಹೊರಟಿತ್ತು. ಹಳ್ಳಿಗಳಲ್ಲೂ ಕೂಡ ಹರಿಕತೆ ನಾಟ ಇಂತ ಇವತ್ತಿನ ಸಿನಿಮಾ ನಾಟಕದ ಬಯಲಾಟ ಇರ್ತಿರಲಿಲ್ಲ. ಅದ್ರ ಒಳ್ಳೆ ಒಂದು ಸಾರ, ಒಂದು ನೀತಿ ಕಥೆ ಇಟ್ಕೊಂಡು ಮಾಡ್ತಾ ಇದ್ರು. ನೀತಿಯನ್ನು ಕಮ್ಯುನಿಕೇಟ್ ಮಾಡಬೇಕು, ಒಳ್ಳೆಯವರಿಂದ ಬರೆಸೋದು, ಜನ ಇನ್ವಾರ್ ಮಾಡಿ ಆಡಿಸೋದು, ಜನಗಳೆಲ್ಲ ನೋಡೋದು, ಹರಿಕತೆ ಮಾಡಿ ಎಲ್ಲ ಮಾಡಿ ಮಾಡಿ ಜನಗಳಿಗೆಲ್ಲ ಮಾಡಿ ಬರಲಿಲ್ಲ. ವಿರಾಟ್ ಪರ್ವ ಹೇಳಿಸೋದು, ಈ ಮೂಲಕ ಜನಗಳಿಗೆ ತಾತ್ವಿಕವಾದ ಎಚ್ಚರ ಬರ್ತಿತ್ತು. ಅವರಿಗೆ ಹೆಬ್ಬಟ್ಟು ಹೊತ್ತದ್ದು ಜನ ಏನು ತಿಳ್ಕೊಂಡ್ಬಿಟ್ರು, ನಿರಕ್ಷರ ಗುಚ್ಚಿಗಳಾಗಿದ್ದರು, ನಾವು ಸಾಕ್ಷರರು ಮಾಡಿಬಿಟ್ಟಿದ್ದೇವೆ ನಮ್ಮ ಗಲಾಟೆ. ಸಾಕ್ಷರರು ಏನು ಗೊತ್ತಾರೆ, ಸೈನ್ ಮಾಡೋ ಪೂರ್ತಿ ಸಾಕ್ಷರರಷ್ಟೇ, ಇನ್ನೇನು ಬರೋದಿಲ್ಲ. ಸೈನ್ ಮಾಡಿಸ್ಬಿಟ್ರೆ ಹಬ್ಬ, ಸಾಕ್ಷರರಾಗಿಬಿಟ್ರು, ಅಕ್ಷರ ವಿಜಯ ಅಂತ ಹೇಳಿದ್ರೆ ಅದಕ್ಕೆ ಪಾಪ. ಈ ರೀತಿ ಸೈನ್ ಮಾಡೋದಲ್ಲ, ಆ ಹೆಬ್ಬೆಟ್ಟು ಒತ್ತಿದ್ದ ಅವ್ನು ಮಾತು ಕೇಳಿದ್ರೆ ತಿಳಿದವನು ಗಾಬರಿ ಆಗಬೇಕು ಅಂತ ಮಾತಾಡ್ತಿದ್ದ. ಅದು ಓದು ಬರ ಬರ್ತಿರಲಿಲ್ಲ. ಅವ್ರಿಗೆ ಕೇಳಿ ಕೇಳಿ ಎಷ್ಟು ಕಲ್ಚರ್ ಡೆವಲಪ್ ಆಗಿರ್ತಿತ್ತು ಅಂದರೆ ಮೋಸ ಮಾಡಬಾರದು ಅಂದ್ರೆ ರಕ್ತಗತವಾಗಿ ಬಿಡ್ತಿತ್ತು ಅವ್ರಿಗೆ. ಮೋಸ ಮಾಡಬಾರದು, ದೇವರೆಂದು ಮೆಚ್ಚು.